ஓம் நமஹ. அப்ரஹ்மம் வங்கரயித்தம் அதிடம் இமனம் சதா ஆனந்த தீர்த்தமத்லம் பதேதாபத்ரயாபகம் மித்யா சித்தாந்த துத்வாந்த வித்வம்ஷ்ணர்ஷ்ண ஜைதீர்த்தாக்கித்தனே பாஸ்தாம் நோகுதம்பரே அர்த்திகல்பகல்போயம் பிரத்யத்யகஜகேசரி வியாசதீர்த்த குருபூயாத் அஸ்மதிஷ்டாபசித்தே தபோ வித்யா விரக்தியாதி சத்குணோகாக்கரானம் வாதிராஜ குருன் வந்து ஏக்ரி பிராஷ்யான் பூஜ்ய ராகவேந்திராய சத்யசம்மதாய பரதாங்கல்பவக்ஷாய நம் தாம் காமதேனவே துர்வாதி பாந்திரவையே வைஷ்ணவேந்திரி வரேந்தவே ஸ்ரீ ராகவேந்திர குருவே நமத்துந்தையாளவே ஆபாதமணி பரியந்தம் குருநாமாக்கும் ஸ்மரே தேன விக்னாஹ பிரணஷ்யந்தி சித்திந்த மனோரதாஹ ஹரி ஓம் ஸ்ரீ குருப்யோ நம. நாவு நின்னே மகாபாரத ಮಹಾಭಾಗವತ ತಾತ್ಪರ್ಯ ಭಾಗವತವನ್ನು ಪುಷ್ಟಪತಿ ಮಾಡುವಾಗ ಆಚಾರ್ಯರ ಮಾತುಗಳು ಭಾಗವತ ತಾತ್ಪರ್ಯವನ್ನಿಟ್ಟುಕೊಂಡು ಎಲ್ಲಿ ಎಲ್ಲಿ ಬೇರೆ ಜನಗಳು ತಪ್ಪು ವ್ಯಾಖ್ಯಾನ ಮಾಡಿದ್ದಾರೆ ಅಲ್ಲಿ ಆಚಾರ್ಯ ನಮ್ಮನ್ನು ಹೇಗೆ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಬಂದು ಆ ಸಂದರ್ಭದಲ್ಲಿ ನಾವು ಮೊದಲನೇ ಸ್ಕಂದದ ಎರಡನೇ ಅಧ್ಯಾಯದ 22ನೇ ಪದ್ಯವನ್ನು ನೋಡುವಾಗ ವಿದ್ಯತೆ ಹೃದಯ ಗಂಧಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದುಷ್ಟ ಏವ ಆತ್ಮನೀಶ್ವರೇ ಅಂತ ಹೇಳುವಾಗ ಆತ್ಮನಿ ಈಶ್ವರೇ ಅದೇ ವಿಧವಾಗಿ ಅದರ ಮುಂದಿನ ಪದ್ಯದಲ್ಲಿ ಕೂಡ ನಮಗೆ ಹೇಳುವಾಗ ಅಲ್ಲಿ ಕೂಡ ಸತ್ತಾ ಮಾತ್ರ ಕಿಂಚಿತ್ ಅದು ಹೇಳುವಾಗ ಸಾಕ್ಷಾತ್ ಭಾಗವನ್ನು ಅಲ್ಲಿ ಕೂಡ ಆತ್ಮ ಅಂದ್ರೆ ಜೀವಾತ್ಮ ಪರಮಾತ್ಮರ ಅಭೇದವನ್ನು ತೋರುವಂತಹ ಅರ್ಥಗಳನ್ನು ಹೇಳುವಾಗ ಅವೆಲ್ಲವೂ ಸರಿಯಿಲ್ಲ ಸರಿಯಿಲ್ಲ ಅಂತ ಆಚಾರ್ಯರು ಹೇಳ್ತಾ ಬಂದು ಇಲ್ಲಿ ಆತ್ಮನಿ ಈಶ್ವರ ಇತಿ ನ ಜೀವ ಐಕ್ಯ ಮುಚ್ಚತೆ ಅಂತ ಹೇಳಿದ್ದಾರೆ. ಜೀವ ಐಕ್ಯವನ್ನು ಹೇಳ್ತಾ ಇಲ್ಲ ಅಂತ ಹೇಳಿದ ಮೇಲೆ ಭೇದ ವಾಕ್ಯಗಳು ಸರಿ ರೀ ಆಯ್ತು, ನಮ್ಮ ಇಂಟರ್ಪ್ರಿಟೇಷನ್ ನಾವು ಕೊಡ್ತಾ ಇರ್ತೀವಿ, ಅವರ ಇಂಟರ್ಪ್ರಿಟೇಷನ್ ಅವ್ರು ಕೊಡ್ತಾರೆ, ನಾವು ಜೀವಾತ್ಮ ಪರಮಾತ್ಮರ ಅಭೇದವನ್ನು ಯಾಕೆ ನಾವು ಹಾಗೇನು ಅದು ಕರೆಕ್ಟ್ ಅಲ್ಲ ಅಂತ ಹೇಳಕ್ಕೆ ಹೇಗೆ ಇದಮಿತ್ತಂ ಅಂತ ಹೇಗೆ ಹೇಳಕ್ಕಾಗತ್ತೆ, ಹೌ ಕೆನ್ ವಿ ಕಂಪ್ಲೀಟ್ಲಿ ರೆಫ್ಯೂಟ್ ದಟ್ ಅಂತ ಹೇಳಿದರೆ ಆಚಾರ್ಯರು ಇಲ್ಲಿ ಬಹಳ ವಿಸ್ತಾರವಾಗಿ ಹೋಗ್ತಾ ಒಂದು ಅನೇಕ ವಿಧ ಶ್ರುತಿ ವಾಕ್ಯಗಳನ್ನು ಪ್ರಮಾಣವಾಗಿ ತೋರಿಸಿಕೊಡ್ತಾ ಇದ್ದಾರೆ. ಸರಿ, ನೀವು ಶ್ರುತಿ ವಾಕ್ಯಗಳು ತಾನೇ ಹೇಳೋದು, ಶ್ರುತಿಗಳನ್ನು ಒಪ್ಪಲ್ಲ ಅಂತ ಹೇಳಿ ಒಂದು ವೇಳೆ ಶ್ರುತಿ ವಾಕ್ಯಗಳು ಮಾತ್ರ ಅಭೇದಪರವಾದ ವಾಕ್ಯಗಳು ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಮಹಾವಾಕ್ಯಗಳಂತ ಅವರು ಹೇಳುವಂತಹ ವಾಕ್ಯಗಳು ತಗೊಂಡು ಜೀವಾತ್ಮ ಪರಮಾತ್ಮ ಅಭೇದವನ್ನು ಹೇಳುವಂತಹದ್ದಾದರೆ ಭೇದ ವಾಕ್ಯಗಳು ನೋಡ್ರಿ ಎಷ್ಟಿದೆ ಅಂತ ಹೇಳ್ತಾ ಆಚಾರ್ಯರು ಅದಕ್ಕೆ ಪ್ರಮಾಣಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಅಲ್ಲಿ ಭೇದ ದೃಷ್ಟಿಯ ಅಭಿಮಾನೇನ ಇತಿ ಹಿ ಕಾಪಿಲೇಯೇ ಅಂತ ಹೇಳಿ ಇಲ್ಲಿ ಭಾಗವತದಲ್ಲಿಯೇ ನೀವು ತಗೊಂಡಾಗ ಕಪಿಲ ಗೀತೆ ಅಂತ ನಾವು ಭಾಗವತದಲ್ಲಿ ಮುಂದೆ ಬರುತ್ತೆ, ಮೂರನೇ ಅಧ್ಯಾಯದಲ್ಲಿ ಮೂರನೇ ಸ್ಕಂದದಲ್ಲಿ ಬರುತ್ತೆ ಕಪಿಲ ದೇವಹುತಿ ಸಂವಾದ. ಅಲ್ಲಿ ಜೀವ ಬ್ರಹ್ಮ ಭೇದವನ್ನೇ ಹೇಳುವಂತಹದ್ದು, ಜೀವ ಬೇರೆ ಬ್ರಹ್ಮ ಬೇರೆ ಅಂತೇಳಿ ಭೇದ ದೃಷ್ಟಿಯ ಅಭಿಮಾನೇನ ಇತಿ ಹಿ ಕಾಪಿಲೇಯೇ ಅಂದರೆ ಕಪಿಲೋಪಾಖ್ಯಾನದಲ್ಲಿ ಭೇದ ದೃಷ್ಟಿ ಇರಲೇಬೇಕು. ಭೇದ ದೃಷ್ಟಿ ಅಂದ್ರೆ ಏನು? ಜೀವಾತ್ಮ ಪರಮಾತ್ಮ ಬೇರೆ. ಅದಾದ ಮೇಲೆ ಅಭಿಮಾನ ಅಂದ್ರೆ ಭಕ್ತಿ. ಭಕ್ತಿ ಮಾಡಬೇಕಂದ್ರೆ ಜೀವಾತ್ಮ ಪರಮಾತ್ಮ ಒಂದೇ ಆದರೆ ಭಕ್ತಿಗೆ ಎಲ್ಲಿ ಅವಕಾಶವಿದೆ? ಭಕ್ತಿ ಮಾಡಬೇಕು, ದೇವರಲ್ಲಿ ಭಕ್ತಿ ಮಾಡಬೇಕು ಅಂತ ಹೇಳಿದ್ರೆ ಭೇದವಿದ್ದಾಗ ಮಾತ್ರ ಆ ಭಕ್ತಿಯ ಪ್ರಸಂಗ ಬರುತ್ತೆ. ಅದಕ್ಕೆ ಭೇದ ದೃಷ್ಟಿಯೂ ಇರಬೇಕು, ಆ ಭೇದ ದೃಷ್ಟಿಯಿಂದ ಭಕ್ತಿಯನ್ನು ಮಾಡಬೇಕು ಅಂತ ಕಪಿಲ ಗೀತೆಯಲ್ಲಿ ಹೇಳಿದ ಮಾತನ್ನು ಇಲ್ಲಿ ಆಚಾರ್ಯರು ಕೋಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಬ್ರಹ್ಮ ಪ್ರಧಾನಂ ಉಪಯಾಂತಿ ಅಗತಾಭಿಮಾನಾಹ ಇತಿ ಚ ಅಂತ ಹೇಳಿ ಇಲ್ಲಿ ಇನ್ನೊಂದೇನಂತ ಹೇಳಿದ್ರೆ ಬ್ರಹ್ಮ ಪ್ರಧಾನಂ ಉಪಯಾಂತಿ ಅಗತಾಭಿಮಾನಾಹ ಅಂತೇಳಿ ಅಂದ್ರೆ ಅಗತಾಭಿಮಾನರು, ಗತ ಅಭಿಮಾನ ಅಗತಾಭಿಮಾನ ಅಂದ್ರೆ ಏನು? ಗತಾಭಿಮಾನ ಅಂತ ಹೇಳಿದರೆ ನಮಗೆ ಜೀವ ತನಗೆ ತಾನು ಜೀವ ಅನ್ನುವ ಅಭಿಮಾನ ಇರಲೇಬೇಕು, ಅದು ಹೋಗದೇನೆ ಅಗತ ಅಭಿಮಾನರಾಗಿ. ಅಂದ್ರೆ ಏನ್ ಹೇಳ್ತಾರೆ, ಅಭೇದ ವಾಕ್ಯದಲ್ಲಿ ಜೀವನಿಗೆ ತಾನು ಬೇರೆ ಪರಮಾತ್ಮ ಬೇರೆ ಅನ್ನುವ ಅಂದ್ರೆ ಜೀವದ ಅಭಿಮಾನತ್ವವನ್ನು ಬಿಟ್ಟು ಬಿಡಬೇಕು. ಜೀವ ನಾನು ಬೇರೆ ಪರಮಾತ್ಮ ಬೇರೆ ಅನ್ನುವ ಭಾವನೆಯನ್ನು ಬಿಟ್ಟು ಬಿಡ್ರಿ. ಮೋಕ್ಷ ಅಂದರೆ ಜೀವ ಪರಮಾತ್ಮರ ಐಕ್ಯ ಚಿಂತನೆ. ಐಕ್ಯ ಚಿಂತನೆ ಅಂದರೆ ಅಭಿಮಾನವನ್ನು ಬಿಟ್ಟು ಬಿಡಬಹುದು, ನಾನು ಬೇರೆಯಾಗಿದ್ದೀನಿ ಅನ್ನುವ ಅಭಿಮಾನ ಬಿಟ್ಟು ಬಿಡಬೇಕು, ಆವಾಗಲೇ ನಿಮಗೆ ಮೋಕ್ಷ ಅಂತ ಅದ್ವೈತ ಹೇಳಿದರೆ ಇಲ್ಲ, ಅಗತ ಅಭಿಮಾನ ಅಂದ್ರೆ ನಾನು ಬೇರೆ ಅನ್ನುವ ಅಭಿಮಾನವನ್ನು ಬಿಡದೇನೆ ಮೋಕ್ಷ ಬರಬೇಕೇ ಹೊರತು ನಾನೇ ದೇವ ಪರಮಾತ್ಮ ಅನ್ನುವ ಅಭಿಮಾನದಿಂದ ಹಾಗೆ ಆ ಗತಾಭಿಮಾನರಾಗಬೇಕಾಗಿಲ್ಲ ಅಂತ ಹೇಳಿ ಅಲ್ಲಿ ಹೇಳ್ತಾ ಇದ್ದಾರೆ. ಅದು ಕೂಡ ಅದಾದ ಮೇಲೆ ವಿದ್ಯಾತ್ಮನಿ ಭಿದಾ ಬೋಧ ಅಂತೇಳಿ ಇನ್ನೊಂದು ಮಾತನ್ನು ಕೇಳ್ತಾ ಇದ್ದಾರೆ. ವಿದ್ಯಾತ್ಮನಿ ಭಿದಾ ಬೋಧ ಅಂತ ಹೇಳಿದರೆ ಇಲ್ಲಿ ಪರಮಮುಖಿಯಲ್ಲಿ ಜೀವರಕ್ಕೆ ಜೀವತ್ವ ನಿವೃತ್ತಿ ಇಲ್ಲ, ತತ್ವವಿದ್ಯಾ ಆತ್ಮನಿ ಭಿದಾ ಬೋಧ. ಭಿದಾ ಅಂದ್ರೆ ಭೇದ, ಭಿದಾ ಅಂತ ಹೇಳಿದ್ರು ಭೇದ ಅಂತ ಹೇಳಿದ್ರು ಒಂದೇ. ಭಿದ ಅಂದ್ರೆ ಭೇದದಿಂದ ಬೋಧ ಜ್ಞಾನ ಪಡೆಯಬೇಕು, ಅದೇ ನಿಜವಾದ ವಿದ್ಯೆ. ನಿಜವಾದ ಜ್ಞಾನವೆಂದರೆ ಜೀವಾತ್ಮ ಪರಮಾತ್ಮರು ಬೇರೆ ಅಂತಿಳಿಯುವುದೇ ನಿಜವಾದ ಜ್ಞಾನವೇ ಹೊರತು ಜೀವಾತ್ಮ ಪರಮಾತ್ಮ ಬೇರೆ ಅಂತಿಳಿಯುವುದು ಮಿಥ್ಯಾ ಜ್ಞಾನರೇ. ಇಬ್ಬರು ಒಂದೇ ಅಂತ ತಿಳಿಯುವುದೇ ಸತ್ಯವಾದ ಜ್ಞಾನ ಅಂತ ಹೇಳುವುದು ಸರಿಯಲ್ಲ. ಅದನ್ನು ಕೂಡ ಸ್ಥಿತಿಗಳು ಆ ಪ್ರಮಾಣಗಳನ್ನೇ ಹೇಳುತ್ತೆ. ಅದಾದ ಮೇಲೆ ನಮಗೆ ಉಪನಿಷತ್ತಿಗೆ ಒಂದು ವಾಕ್ಯ ಬರುತ್ತೆ, ಯತ್ರ ಹಿ ದ್ವೈತಮಿವ ಭವತಿ ಅಂತ ಹೇಳಿ. ಅದನ್ನು ತಕ್ಕೊಂಡು ಕೂಡ ಅದ್ವೈತ ಪರವಾಗಿ ದ್ವೈತಮಿವ ಅಂತ ಹೇಳಿದ್ದಾರೆ. ದ್ವೈತವಿದ್ದಂತೆ ತೋರತ್ತೆ, ನಿಜವಾಗಿ ದ್ವೈತವಲ್ಲ ಅದ ದ್ವೈತವೇ ಅಂತ ಹೇಳಿದ್ರೆ ಅಲ್ಲಪ್ಪ ಅದು ದ್ವೈತಮಿವ ಭವತಿ ಅಂತ ಹೇಳಿದರೆ ಅಲ್ಲಿ ಭೇದವಿದ್ದರೆ ಮಾತ್ರ ನಾವು ಒಬ್ಬನು ಮೋಕ್ಷ ಅಂತ ಹೇಳಿದರೆ ಜೀವಾತ್ಮ ಪರಮಾತ್ಮರ ಭೇದ ಇರಲೇಬೇಕು. ದ್ವೈತಮಿವ ಅಂತ ಹೇಳುವುದು ಜೀವಾತ್ಮ ಪರಮಾತ್ಮ ಬೇರೆ ಆದರೂ ಕೂಡ, ಜೀವಾತ್ಮ ಯಾವಾಗಲೂ ಪರಮಾತ್ಮನಿಗಿಂತ ಬೇರೆಯಾಗಿದ್ದರೂ ಕೂಡ ಜೀವಾತ್ಮ ಪರಮಾತ್ಮನ ಮೇಲೆ ಆಧಾರಪಟ್ಟೇ ಇರ್ತಾನೆ. ಇವ ಅನ್ನುವುದು ಅಸ್ವಾತಂತ್ರ್ಯವನ್ನು ತಿಳಿಸುವ ಶಬ್ದ ಅಷ್ಟೇ ಹೊರತು ಅದು ತೋರುವ ಶಬ್ದ ಅಂದ್ರೆ ಭೇದ ಇದ್ದಂತೆ ಅಂತಲ್ಲ. ನಾವು ಯಾವಾಗಲೂ ಪರಮಾತ್ಮನ ಮೇಲೆ ಆಧಾರಪಟ್ಟೆ ಇರ್ತೀವಿ ಅಂತ ಹೇಳಿ ಅಸ್ವಾತಂತ್ರ್ಯವನ್ನು ಹೇಳುವಂತಹದ್ದೇ ಇವ ಶಬ್ದ ಅಂತೇಳಿ. ಯತ್ರ ಹಿ ದ್ವೈತಮಿವ ಭವತಿ ಅನ್ನೋದು ಹಾಗೆ ಅರ್ಥ ಮಾಡಬೇಕು ಅಂದ್ರೆ ಅಲ್ಲಿ ದ್ವೈತ ಭಾವವನ್ನೇ ನಾವು ನೋಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಅನ್ಯಂ ಈಶಸ್ಯ ಮಹಿಮಾನಮಿತಿ. ಈಶ ಅಂದ್ರೆ ಪರಮಾತ್ಮ, ಅನ್ಯಂ ಪರಮಾತ್ಮ ಬೇರೆ ಅಂತ ತಿಳ್ಕೊಂಡೇ ನಾರು ಹೇಳ್ಬೇಕು. ಆರಿ ತನಕ್ಕಿಂತ ಭಿನ್ನ ಅಂತ ಹೇಳಿದು ಅವನ ಮಹಿಮೆಯನ್ನು ಕಂಡ್ರೆ ಮಾತ್ರ ನಮಗೆ ಸಂಸಾರ ದುಃಖ ನಿವೃತ್ತಿಯಾಗಿ ಮೋಕ್ಷ ಬರಲಕ್ಕೆ ಅವಕಾಶವಿದೆ. ಆದ್ದರಿಂದ ನಾವು ಅನ್ಯಂ ಈಶಂ ಅಸ್ಯ ಮಹಿಮಾನ್, ಭಗವಂತ ಬೇರೆಯಾಗಿದ್ದಾನೆ, ಅವನ ಮಹಿಮೆ ಅತ್ಯಧಿಕವಾದ ಇಂತಹ ದೊಡ್ಡ ಮಹಿಮೆ ಉಳ್ಳವನಾಗಿದ್ದಾನೆ ಅಂತ ತಿಳಿಯುವುದೇ ಮೋಕ್ಷಕ್ಕೆ ಮಾರ್ಗವಾಗಿದೆ ಅಂತಲೂ ಹೇಳುತ್ತೆ ಆ ಪ್ರಮಾಣಗಳು. ಅದಾದ ಮೇಲೆ ನಮಗೆ ಶ್ವೇತಾಸುರ ಉಪನಿಷತ್ತಿನಲ್ಲಿ ಬರುವಂತಹ ಅನಶ್ನನ್ ಅನ್ಯೋ ಅಭಿಶಾಕಶೀತಿ ದ್ವಾಸ ಸುಪರ್ಣಾಧೈಜ ಸಖಾಯ ಅನ್ನುವ ಆ ವಾಕ್ಯಗಳು ಬಂದಾಗ ಅಲ್ಲಿ ಭಗವಂತ ಅನಶ್ನನ್ ಅನ್ಯೋ ಅಭಿಶಾಕಶೀತಿ ಅಂದ್ರೆ ಒಂದು ಹಕ್ಕಿ, ಜೀವ ಅನ್ನುವ ಹಕ್ಕಿ ಯಾವಾಗಲೂ ಎಲ್ಲನ್ನು ತಿಂತಾ ಇರತ್ತೆ, ಆದ್ರೆ ಅದು ಯಾವಾಗಲೂ ಅದಕ್ಕೆ ದುಃಖ ಅನ್ನೋದು ಬರ್ತಾನೆ ಇರುತ್ತೆ. ಪರಮಾತ್ಮ ಏನು ತಿನ್ನೋದಿಲ್ಲ. ಅನಶ್ನನ್ ಅನ್ಯ ಆ ಇನ್ನೊಂದು ಹಕ್ಕಿ ಪರಮಾತ್ಮ ಅನ್ನುವ ಹಕ್ಕಿ ಅದು ಯಾವುದನ್ನು ಉಣ್ಣದೇ ಇದ್ದರೂ ಕೂಡ ಅದು ಪರಮಾತ್ಮ ನಿತ್ಯ ಕೃತನಾಗಿ ಸಂತೃಪ್ತನಾಗಿ ಆನಂದದಿಂದ ಇದ್ದಾನೆ ಅಂತ ಹೇಳುವುದರ ಮೂಲಕವಾಗಿ ಅಲ್ಲಿ ಜೀವಾತ್ಮ ಪರಮಾತ್ಮರ ಭೇದವನ್ನು ಹೇಳುವಂತಹದ್ದೇ ಆಗಿದೆ. ದ್ವಾ ಸುಪರ್ಣಾಸಾಯ ಅನ್ನುವ ಮಾತು ಅದನ್ನೇ ಹೇಳತ್ತೆ ಅಂತ ಹೇಳಿ ನಮಗೆ ಅಲ್ಲಿ ಪರಮಾತ್ಮ ಹೇಗಿದ್ದಾನೆ, ಜೀವನ ಶೈಲಿಯಲ್ಲಿ ಜೀವನೊಂದಿಗೆ ಇದ್ದರೂ ಕೂಡ ಜೀವನ ಅಂತೆ ಕರ್ಮಫಲ ಉಣ್ಣೋದಿಲ್ಲ ಪರಮಾತ್ಮ, ಆದರೂ ಕೂಡ ಆನಂದದಿಂದ ಇರ್ತಾನೆ ಅನ್ನುವ ಶ್ರುತಿ ವಾಕ್ಯ ಅದನ್ನೇ ತಿಳಿಸ್ಕೊಳತ್ತೆ. ಅದಾದ ಮೇಲೆ ಇನ್ನೊಂದು ಮಾತು ಕೂಡ ಶ್ರುತಿಯಲ್ಲಿ ಒಂದು ಬರುತ್ತೆ, ಏನಂದ್ರೆ ಛಾಯಾ ತಪೌ ಬ್ರಹ್ಮ ವಿದೋ ವದಂತಿ ಅಂತೇಳಿ. ಛಾಯಾ ಅಂದ್ರೆ ನಮಗೆ ಪ್ರೆಸೆಂಟ್ ಆಗಿರುವಂತಹದ್ದು, ನೆರಳಂತೀವಲ್ವ ಅದು ಛಾಯಾ. ಆತಪ ಅಂದ್ರೆ ಬಿಸಿ, ಅಂದ್ರೆ ಇವು ಪರಮಾತ್ಮನ ಎರಡು ರೂಪಗಳು, ಆತ್ಮ ಅಂತರಾತ್ಮ ಅನ್ನುವ ಎರಡು ರೂಪಗಳನ್ನು ತಗೊಂಡು ಪರಮಾತ್ಮ ಏನು ಮಾಡ್ತಾನೆ ಅಂದ್ರೆ ಭಗವದ್ ರೂಪಗಳು, ಈ ಎರಡು ಭಗವದ್ ರೂಪಗಳು ಸಜ್ಜನರಿಗೆ ಸುಖ ಕೊಡತ್ತೆ, ದುರ್ಜನರಿಗೆ ದುಃಖ ಕೊಡತ್ತೆ. ಹೀಗೆ ಛಾಯಾ ಆತಪೋ ಬ್ರಹ್ಮ ವಿದೋ ವದಂತಿ, ಪರಮಾತ್ಮನನ್ನು ತಿಳಿದವರು ಹೇಳುವ ಮಾತುಗಳು ಪರಮಾತ್ಮ ಎರಡು ರೂಪಗಳನ್ನು ತಗೊಂಡು ಆತ್ಮಾಂತರಾತ್ಮ ರೂಪಗಳನ್ನು ತಗೊಂಡು ಸಜ್ಜನರಿಗೆ ದುಃಖವನ್ನು ದುರ್ಜನರಿಗೆ ದುಃಖವನ್ನು ಕೊಡ್ತಾ ಇರ್ತಾನೆ ಅನ್ನುವ ಶ್ರುತಿ ಭೇದ ಶ್ರುತಿ ವಾಕ್ಯ ಕೂಡ ಭೇದವನ್ನೇ ತಿಳಿಸಿಕೊಡುತ್ತೆ ಅನ್ನೋದನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಇನ್ನೊಂದು ಕೂಡ ಏಕೋ ಬಹುನಾಂ ಯೋ ವಿದಧಾತಿ ತಾಮಾನ್, ಏಕ ಭಗವಂತನ ಏಕ ಸರ್ವೋತ್ತಮನಾಗಿ ಸರ್ವೋತ್ಕೃಷ್ಟನಾಗಿ ಇರುವಂತಹ ಆ ಒಬ್ಬ ಪರಮಾತ್ಮ ಅನಂತ ಜೀವರಿಗೆ ಅವರ ಅಭೀಷ್ಟಗಳನ್ನು ಪೂರೈಸುತ್ತಾ ಇರ್ತಾನೆ. ಅದಕ್ಕೆ ಏಕೋ ಬಹುನಾ ಯೋ ವಿದಧಾತಿ ಕಾಮಾನ್, ಅವರ ಎಲ್ಲ ಕಾಮನೆಗಳನ್ನು ಪೂರೈಸುವನು ಭಗವಂತ ಆಗಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಸತ್ಯ ಚೋ ಅಸ್ಯ ಮಹಿಮಾ ಗುಣೇ ಶವೋ ಯಜ್ಞೇಶು ವಿಪ್ರ ರಾಜ್ಯೇ ಅನ್ನುವ ವಾಕ್ಯ. ಅದ ಮೇಲೆ ಸತ್ಯಮೇನಂ ಅನು ವಿಶ್ವೇ ಮದಂತಿ ರಾತಿ ದೇವಸ್ಯ ಗುಣತೋ ಮಗೋನಃ, ಅಂದರೆ ಯಜ್ಞಯಾಗಗಳಲ್ಲಿ ಮಾಡುವಾಗ ಇಲ್ಲಿ ಹೇಗೆ ಅಂತ ಹೇಳಿದರೆ ಪರಮಾತ್ಮನ ಮಹಿಮೆ ಎಲ್ಲಾ ಸತ್ಯ ಅಂತ ಹೇಳಿ ಯಜ್ಞಗಳಲ್ಲಿ ನಾನು ಕೊಂಡಾಡುತ್ತೇನೆ ಅಂತ ಶ್ರುತಿ ಹೇಳುತ್ತೆ. ಭೇದವನ್ನು ಹೇಳುವ ವಿಧಾನ ಹೇಗೆ ಅಂತ ಹೇಳಿದ್ರೆ ಯಜ್ಞಗಳಲ್ಲಿ ನಾನು ಅಲ್ಲಿ ನಿಂತು ವಾಕ್ಯ ನಾನು ಭಗವಂತನಿಗೆ ಜೀವನಿಗೆ ಭೇದ ಇದೆ ಅದು ಸತ್ಯ ಅಂತ, ಆ ಭೇದವೂ ಸತ್ಯ ಪರಮಾತ್ಮನ ಮಹಿಮೆ ಎಲ್ಲಾ ಸತ್ಯ ಅಂತ ಹೇಳಿ ಅದನ್ನು ಕೂಡ ನಾನು ಘಂಟಾಘೋಷವಾಗಿ ಹೇಳ್ತೀನಿ ಅಂತ ಶ್ರುತಿ ವಾಕ್ಯ ಹೊರಟಿದೆ. ಅದಾದ ಮೇಲೆ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾ, ನೀವು ಕೇಳುವಂತ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾ. ಅಂದರೆ ನೋಡ್ರಿ, ಈಗ ಹರಿಯಲ್ಲಿ ಸಾಧ್ಯ ಹೊಂದ ಅಂದ್ರೆ ಈಗ ಇದ್ದಾರೆ ಎಲ್ಲ ಜೀವ ಪರಮಾತ್ಮ, ಮೋಕ್ಷದಲ್ಲಿ ಹೋದ್ರೆ ಐಕ್ಯ ಆಗತ್ತೆ ಅಂತ ಹೇಳಿದರೆ ಮುಂಚೆ ಯಾರೋ ಮೋಕ್ಷಕ್ಕೆ ಹೋದಾರೆ ಅವರು ಪರಮಾತ್ಮನ ಜೊತೆ ಐಕ್ಯವಾಗಿದ್ದಾರೆ. ಈಗ ಮತ್ತು ದೇವತೆಗಳು ಬಂದರೆ ಅವರು ಕೂಡ ಪರಮಾತ್ಮನಲ್ಲಿ ಅಭೇದವಾಗಿ ನಿಜವಾದರೆ ಮೋಕ್ಷಕ್ಕೆ ಹೋಗುವುದಂದ್ರೆ ನಾನೇ ಪರಮಾತ್ಮ ಆಗುವುದು ಅನ್ನುವ ಮಾತು ನಿಜವಾಗಿದ್ದರೆ, ಮತ್ತೆ ಆ ಸಾಧ್ಯರು ಅಂದ್ರೆ ಮುಂಚೆ ಹೋದವರು ಮೋಕ್ಷವನ್ನು ಸಾಧಿಸಿದವರಿದ್ದಾರೆ, ಈಗ ಮೋಕ್ಷಕ್ಕೆ ಹೊರುವವರು, ಈಗ ಅಮುಕ್ತ ದಶೆಯಿಂದ ಮುಕ್ತಿಗೆ ಹೋಗುವವರು, ಮುಂದೆ ಮುಕ್ತರಾದವರು, ಇವರಿಬ್ಬರಿಗೆ ಭೇದವನ್ನು ಎತ್ತರ ಪೂರ್ವೇ ಪೂರ್ವದಲ್ಲಿರುವಂತಹವರು ಸಾಧ್ಯ ಅದು ಮೋಕ್ಷವನ್ನು ಸಾಧಿಸಿದವರಿದ್ದಾರೆ, ಆಮೇಲೆ ಈಗ ದೇವತೆಗಳು ಮೋಕ್ಷಕ್ಕೆ ಹೋಗ್ತಾ ಇದ್ದಾರೆ, ಇವರಿಬ್ಬರು ಬೇರೆ ಆಗೇ ಇದ್ದಾರೆ. ಸೊ ಹಾಗೆ ಹೇಳುವುದರ ಮೂಲಕವಾಗಿ ಜೀವಾತ್ಮ ಪರಮಾತ್ಮ ಭೇದ ಮಾತ್ರವಲ್ಲ, ಮೋಕ್ಷದಲ್ಲಿ ಹೋದ ಮೇಲೂ ಜೀವನಿಗೂ ಜೀವನಿಗೂ ಭೇದವಿದೆ, ಅಂದರೆ ಜೀವಾತ್ಮ ಪರಮಾತ್ಮ ಆಗುವ ಪ್ರಸಂಗವೇ ಇಲ್ಲ ಅಂತ ಹೇಳಿ ಆ ವಾಕ್ಯಗಳ ಮೂಲಕವಾಗಿಯೂ ನಮಗೆ ಗೊತ್ತಾಗದೆ ಅದಾದ ಮೇಲೆ ಶುಣ್ವೇ ವೀರ ಉಗ್ರಂ ಉಗ್ರಂ ದಮಾಯನ್ ಇತ್ಯಾದಿ. ಇಲ್ಲಿ ನಾವು ಶ್ರುತಿವಾಕ್ಯ ಹೇಳಿದ ನಾವು ಕೇಳುವ ಮಾತು ಏನು ಅಂತ ಹೇಳಿದರೆ, ಉಗ್ರರಾದವರು ಉಗ್ರಂ ಉಗ್ರೆ. ಸೊ ಇದು ಹೇಗೆ ಅಂತ ಹೇಳಿದ್ರೆ, ಉಗ್ರಂ ಉಗ್ರಂ ದಮಾಯನ್ ಇತ್ಯಾದಿ, ಶುಣ್ವೇ ವೀರ ಉಗ್ರಂ ಉಗ್ರಂ. ಭಗವಂತ ಏನು ಮಾಡ್ತಾನೆ ಅಂತ ಹೇಳಿದರೆ, ಉಗ್ರರಾದ ಅಸುರರಿಗೆ ಅಧೋಗತಿಯನ್ನು
ದೇವತೆಗಳಿಗೆ ಉತ್ತಮ ಕೊಡ್ತಾ ಇದ್ದಾನೆ ಅನ್ನುವ ವಾಕ್ಯವೇ ನಮಗೆ ಈ ಶ್ರುತಿವಾಕ್ಯ ಭೇದವನ್ನೇ ತಿಳಿಸಿಕೊಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಸಾಧುಗಳು ಕೂಡ ನಮ್ಮ ಭೇದವನ್ನು ಜೀವಾತ್ಮ ಪರಮಾತ್ಮ ಭೇದವನ್ನೇ ತಿಳಿಸಿಕೊಡುವಂತಾಗಿದೆ ಅನ್ನುವ ಮಾತು ನಾವು ಕೇಳಿಸ್ಕೋಬೇಕು. ಅದನ್ನು ಹೀಗೆ ವಾಕ್ಯ ಕೊಡ್ತಾ ಕೂಡ ಕೊಡ್ತಾ ಇತ್ತು. ಆಜ್ಞಿ ಬರೇ ತರ ಭವೇತ್ ಅಂತ ಹೇಳಿ, ಅಂದ್ರೆ ಜೀವಾತ್ಮ ಪರಮಾತ್ಮ ಒಂದೇ ಆಗಿದ್ದರೆ ಒಬ್ಬರು ಇನ್ನೊಬ್ಬರನ್ನ ಅಂದ್ರೆ ಜೀವಾತ್ಮ ಪರಮಾತ್ಮನನ್ನು ಮೋಕ್ಷದಲ್ಲಿ ಹೋದಾಗಲೂ ನೋಡಿ ಆನಂದ ಪಡ್ತಾನೆ. ಜೀವಾತ್ಮ ಪರಮಾತ್ಮನೇ ಆಗಿಬಿಟ್ಟರೆ ಇನ್ನ ಒಬ್ಬರು ಇನ್ನೊಬ್ಬರನ್ನು ನೋಡೋ ಪ್ರಸಂಗವೇ ಬರೋದಿಲ್ಲ. ಆದ್ದರಿಂದ ಈ ವ್ಯವಹಾರ ಒಬ್ಬನ್ನು ಇನ್ನೊಬ್ಬರು ನೋಡುವ ಅನ್ನುವುದು ಭೇದವಿಲ್ಲದೆ ಇದ್ದರೆ ಈ ಹಾಗೆ ಹೇಳಕ್ಕೆ ಆಗದೆ, ಜೀವಾತ್ಮ ಬಿಕಂ ಪರಮಾತ್ಮ, ಜೀವಾತ್ಮ ಪರಮಾತ್ಮ ನೋಡ್ತಾನೆ ಅಂತ ಹೇಳುವುದಕ್ಕೆ ಅರ್ಥವಿಲ್ಲದೆ ಆಗಿಬಿಡುತ್ತೆ. ಸೊ ನಮಗೆ ಅದಕ್ಕೆ ಸರಿ ಆ ವ್ಯವಹಾರ ಬೇಡ ಅಂತ ಹೇಳ ಹಂಗಿದ್ದರೆ ಅಜ್ಞಾನದಲ್ಲಿ ಮುಳುಗಿದರೆ ದುಃಖ ಅದರಿಂದ ಏನು ಅಂದ್ರೆ ಏನು ಅಜ್ಞಾನ ಇದರಿ, ಅದು ಜೀವಾತ್ಮ ಪರಮಾತ್ಮ ಮುಂದೆ ಆಗಿಬಿಡ್ತಾರೆ ಅಂತ ಹೇಳಿದರೆ ಅಲ್ಲಿ ಪರಮಾತ್ಮನನ್ನು ನೋಡಿ ಸುಖ ಪಡೆಯುವುದು ಅನ್ನುವ ಪ್ರಸಂಗ ಇಲ್ಲಿಂದ ಬರುತ್ತೆ. ಇವೆಲ್ಲವೂ ಕೂಡ ಅರ್ಥ ಇಲ್ಲದ ಮಾತಾಗಿಬಿಡುತ್ತೆ ಅಂತೇಳಿ ಬಹವಹ ಪುರುಷಾಹ ಬ್ರಹ್ಮನ್ ಉತ ಅಹೋ ಏಕಯೇವತು ಹೇಳಿ, ಅಂದ್ರೆ ಮೋಕ್ಷ ಧರ್ಮದಲ್ಲಿ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಏನು, ಚೇತನರು ಅನೇಕ ಮಂದಿ ಇದ್ದಾರೋ ಇಲ್ಲ ಒಬ್ಬನೇ, ಪರಮಾತ್ಮ ಒಬ್ಬನೇ ಚೇತನ, ಅನೇಕ ಚೇತನರು ಇಲ್ಲ ಅನ್ನುವುದೇ ಅದ್ವೈತ ಪರವಾದ ವಾಕ್ಯವಲ್ಲವಾ? ಅದು ಪ್ರಶ್ನೆ ಅದೇ ಬರುತ್ತೆ ಮೋಕ್ಷ ಧರ್ಮದಲ್ಲಿ. ಅಂದ್ರೆ ಅದು ಅಲ್ಲಿ ಕೇಳುವುದೇ ಆ ಪ್ರಶ್ನೆ, ದ್ವೈತವೋ ಅದ್ವೈತವೋ ಅಂತ ಕೇಳಿದಂತೇನೆ ಅಲ್ಲಿ ಪ್ರಶ್ನೆ ಕೇಳ್ತಾರೆ. ಏನಂತ ಹೇಳಿದ್ರೆ ಚೇತನರು ಬಹು ಚೇತನರಿದ್ದಾರೋ ಒಬ್ಬನೇ ಚೇತನಿದ್ದಾನೋ ಅಂತ ಜನಮೇಜಯ ಪ್ರಶ್ನೆ ಕೇಳಿದಾಗ ಅದಕ್ಕೆ ವೈಶಂಪಾಯನರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ, ನ ಏತದಿಚ್ಛಂತಿ ಪುರುಷಮೇಕಂ ಗುರುಕುಲೋದ್ಭವ ಇತಿ ಮೋಕ್ಷ ಧರ್ಮೇ. ಮೋಕ್ಷ ಧರ್ಮದಲ್ಲಿ ಹೇಳುವ ಮಾತು ವೈಶಂಪಾಯನರು ಹೇಳ್ತಾರೆ, ಜ್ಞಾನಿಗಳು ಯಾರು ಕೂಡ ಚೇತನ ಒಬ್ಬನೇ ಅನ್ನುವುದು ಒಪ್ಪುವುದಿಲ್ಲ. ನ ಏತದ್ ಇಚ್ಛಂತಿ ಪುರುಷಂ ಏಕಂ, ಪುರುಷನಾದವನು ಒಬ್ಬನೇ ಅನ್ನುವುದು ಯಾರು ಕೂಡ ಜ್ಞಾನಿಗಳು ಒಪ್ಪುವುದಿಲ್ಲ. ನ ಏತದ್ ಇಚ್ಛಂತಿ ಗುರುಕುಲೋದ್ಭವ ಅಂತ ಸಂಬೋಧನೆ ಮಾಡಿ ಧನಮೇಜಯನೇ ಕೇಳಪ್ಪ, ಯಾವ ಜ್ಞಾನಿಗಳು ಒಪ್ಪುವುದಿಲ್ಲ, ಎಲ್ಲ ಚೇತನರು ಅನೇಕ ಚೇತನರು ಇದ್ದಾರೆ ಅಂತ ಹೇಳಿ ಮೋಕ್ಷ ಧರ್ಮದಲ್ಲಿ ಹೇಳುವ ಮಾತು. ಅದಾದ ಮೇಲೆ ಭೇದ ದೃಷ್ಟಿಯ ಅಭಿಮಾನೇನ ಪಶ್ಯಂತೋ ಯಾಂತಿ ತತ್ಪದ ಇತಿ ವಾಯುಪ್ರೋಕ್ತಿ. ವಾಯುಪ್ರೋಕ್ತದಲ್ಲಿ ಕೂಡ ಭೇದ ದೃಷ್ಟಿಯಿಂದಲೇ ಆ ಭಕ್ತಿಯನ್ನು ಅಭಿಮಾನ ಮಾಡುವುದಂದ್ರೆ ಭಕ್ತಿ ಮಾಡಿ ಭಗವಂತನಲ್ಲಿ ಜ್ಞಾನಿಗಳಾದವರು ದೇವರನ್ನು ಕಾಣುತ್ತಾರೆ ಅಂತ ಹೇಳಿ ಅದನ್ನು ಹೇಳಿದ್ದಾರೆ. ಅನುಪಪತ್ತಿಯಷ್ಟು ನ ಶಾರೀರ, ಇನ್ನು ಅನೇಕ ಪ್ರಮಾಣಗಳನ್ನು ಹೀಗೆ ಒಂದೊಂದು ಪ್ರಮಾಣ ಕೊಡ್ತಾ ಬರ್ತಾ ಇದ್ದಾರೆ. ಅನುಪಪತ್ತೇ ನ ಶಾರೀರ ಹೇಳಿ, ಅಂದರೆ ಒಬ್ಬ ಜೀವನು ಉಪಪತ್ತಿ ಅಂದ್ರೆ ಪ್ರೂವಬಲ್, ಅನುಪಪತ್ತೇ ನಾಟ್ ಪ್ರೂವಬಲ್. ಏನು ನ ಶಾರೀರ ಅಂದ್ರೆ ಜೀವ ಅನ್ನುವವನಿಗೆ ಸಾಮಾನ್ಯ ಜೀವನಿಗೆ ಸರ್ವ ಶರೀರದಲ್ಲಿರುವುದು ಕೂಡೋದಿಲ್ಲ. ಪರಮಾತ್ಮನ ಸರ್ವ ಶರೀರದಲ್ಲಿರ್ತಾನೆ, ಆ ಪರಮಾತ್ಮನ ಅನುಗ್ರಹದಿಂದ ಮಾತ್ರವೇ ಮುಖ್ಯ ಪ್ರಾಣರು ಮುಂತಾದವರು ಎಲ್ಲ ಶರೀರಗಳಲ್ಲಿ ಇರುವ ಪ್ರಸಂಗ ಬರುತ್ತೆ. ಸಾಮಾನ್ಯ ಜೀವ ಒಬ್ಬನು ಆರ್ಡಿನರಿ ಜೀವ, ವೆರಿ ಆರ್ಡಿನರಿ ಜೀವ, ಅವನು ಸರ್ವ ಶರೀರದಲ್ಲಿ ಇರುವ ಪ್ರಸಂಗ ಬರೋದಿಲ್ಲ. ಅದಕ್ಕೆ ಅನುಪತ್ಯ ನ ಶರೀರ ನ ಶಾರೀರ ಅನ್ನುವುದು ಅದೇ ವಿಧ. ಇದು ಬ್ರಹ್ಮಸೂತ್ರಗಳಲ್ಲಿ ಬರುವಂತಹ ಮಾತುಗಳು. ವೇದ ವ್ಯಪದೇಶಾಚ ಓಂ, ಭೇದ ವ್ಯಪದೇಶಾಚ ಓಂ ಅನ್ನುವ ಬ್ರಹ್ಮಸೂತ್ರ, ಅದನ್ನು ಅದು ಹೇಳ್ತಾರೆ. ವ್ಯಪದೇಶಾಚ ಅಂತ ಹೇಳಿದ್ರೆ ಭಗವಂತ ಆನಂದಮಯನಾದವನು, ಅವನು ಬೇರೆ, ಚತುರ್ಮುಖಾದಿಗಳು ಬೇರೆ, ಚತುರ್ಮುಖ ಬ್ರಹ್ಮಾದಿಗಳು ಅದು ಬಹಳ ಶ್ರೇಷ್ಠರಾದ ಜೀವರಾಶಿಗಳು, ಆದರೂ ಕೂಡ ಅವರು ಬೇರೆಯಾಗಿಯೇ ಇದ್ದಾರೆ. ಭೇದ ವ್ಯಪದೇಶಾಚ, ಭೇದವು ನಮಗೆ ಹೇಳಲ್ಪಟ್ಟಿದೆ. ಪರಮಾತ್ಮನಿಗಿಂತ ಚತುರ್ಮುಖ ಬ್ರಹ್ಮಾದಿಗಳು ಬೇರೆ ಅಂತ ಹೇಳಿದ ಮೇಲೆ ಸಾಮಾನ್ಯ ಜೀವರೆಲ್ಲರೂ ಕೂಡ ಬೇರೆ ಅಂತ ಹೇಳಬೇಕಾಗಿದ್ದೇ ಅಲ್ಲ. ಅದು ಕೈಮಿತ್ತಿ ನ್ಯಾಯದಿಂದ ಸಿದ್ಧವಾಗಿಬಿಡುತ್ತೆ. ಆನಂದಮಯನಾದ ಭಗವಂತ ಚತುರ್ಮುಖಾದಿಗಳು ಅಲ್ಲ, ಪರಮಾತ್ಮ ಬೇರೆ, ಆನಂದಮಯನಾದ ಪರಮಾತ್ಮ ಬೇರೆ, ಚತುರ್ಮುಖಾದಿಗಳು ಬೇರೆ ಹೇಳಿ ಆ ಬ್ರಹ್ಮಸೂತ್ರವು ಅದನ್ನೇ ಹೇಳುತ್ತೆ. ಅದಾದ ಮೇಲೆ ಶಾರೀರಶ್ಚ ಉಭಯೇ ಅಪಿ ಭೇದೇ ನ ಏನಂ ಅಧೀಯತೆ ಪೃಥಕ್ ಪ್ರದೇಶಾತ್ ಇತ್ಯಾದಿ ಚ ಅಂತ ಹೇಳಿ ಇದು ಕೂಡ ಬ್ರಹ್ಮಸೂತ್ರ. ಇನ್ನೊಂದು ಮಾತು ಅಂದ್ರೆ ಈಗ ಶ್ರುತಿ ಪ್ರಮಾಣಗಳನ್ನು, ಸ್ಮೃತಿ ಪ್ರಮಾಣಗಳನ್ನು ಎಲ್ಲವನ್ನು ಕೊಟ್ಟ ಮೇಲೆ ಆಚಾರ್ಯರು ಬ್ರಹ್ಮಸೂತ್ರಗಳನ್ನು ಕೂಡ ಪ್ರಮಾಣ ಎಲ್ಲವೂ ಕೂಡ ಜೀವಾತ್ಮ ಪರಮಾತ್ಮರ ಭೇದವನ್ನು ಹೇಳುವಂತಹದ್ದೇ ಆಗಿದೆ ಅಂತ ಹೇಳಿ ಇಲ್ಲಿ ಉಭಯೇ ಅಪಿ ಎರಡೂ ಕೂಡ ಯಾವು ಎರಡು ಕೂಡ ತಾನ್ವ ಮಾಧ್ಯಂಧಿನ ಅನ್ನುವ ಎರಡು ಶಾಖಗಳಿವೆ. ಈ ಎರಡು ಶಾಖದವರು ಕೂಡ ಅಂತರ್ಯಾಮಿಗಿಂತ ಜೀವನು ಬೇರೆ ಅಂತ ಹೇಳುವುದರಿಂದ ಅಂತರ್ಯಾಮಿ ಪರಮಾತ್ಮ ಜೀವ ಅಲ್ಲ, ಪರಮಾತ್ಮ ಪರಮಾತ್ಮನೇ ಜೀವ ಜೀವವೇ. ಅದಕ್ಕೆ ಶಾರೀರ ಚ ಉಭಯೇ ಅಪಿ ಭೇದೇನ ಏನಂ ಅಧೀಯತೆ ಪೃಥಕ್ ಉಪದೇಶಾತ್ಯಾದಿ. ಸೋ ಇಬ್ಬರಿಗೆ ಭೇದ ಇದೆ ಅನ್ನುವ ವಾಕ್ಯವೇ ಅದನ್ನ ಎಲ್ಲ ವಾಕ್ಯಗಳು ಅದನ್ನೇ ನಮಗೆ ಅಲ್ಟಿಮೇಟ್ ಆಗಿ ಹೇಳುವಂತದ್ದಾಗಿದೆ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಸತ್ಯತ್ವಂ ಚ ಭೇದಸ್ಯ ಉಕ್ತ ಪಲ್ಲವೇಶು, ಪಲ್ಲವೇಯ ಶ್ರುತಿ ಅಂತ ಒಂದು ಶ್ರುತಿ, ಅದು ಕೂಡ ಈ ಜೀವಾತ್ಮ ಪರಮಾತ್ಮ ಭೇದ ಅದು ಮಿಥ್ಯ ಅಲ್ಲರಿ, ಮಿಥ್ಯಾಭೂತವಾದದ್ದು ರೀ. ಅದು ಸತ್ಯ ಭೇದ ಕಾಣುತ್ತೆ, ಆದ್ರೆ ಅದು ಭೇದ ಮಿಥ್ಯ, ಅದು ಸತ್ಯವಲ್ಲ ಅಂತ ಕೆಲವು ಜನ ವಾದ ಮಾಡ್ತಾರೆ. ಅದಕ್ಕೆ ಪಲ್ಲವೇಯ ಶ್ರುತಿ ಸ್ಪಷ್ಟವಾಗಿ ಅಂದ್ರೆ ನಿರವಕಾಶ ಪ್ರಮಾಣವಾಗಿ ಇದು ಹೇಳತೆ ಏನಂತ ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ಬಾರಿ ರುದ್ರದೇವರು ಓಡಿಕೊಂಡು ಬ್ರಹ್ಮನ ಹತ್ರ ಹೋಗಿ ಹೇಳ್ತಾರಂತೆ. ಇದೆಲ್ಲ ರುದ್ರದೇವರಿಗೆ ಮಹಾಜ್ಞಾನಿಗಳು, ಅವ್ರಿಗೆಲ್ಲವೂ ಗೊತ್ತಿದೆ. ಆದರೂ ಕೂಡ ಲೋಕ ದೃಷ್ಟಿಗೆ, ಲೋಕಕ್ಕೂ ಒಂದು ಶಿಕ್ಷಣ ಕೊಡಬೇಕು. ಎಲ್ಲಾ ಕಡೆ ಹೀಗೆ ಅದ್ವೈತ 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 ಅಂತ ಹೇಳಿ ಕನ್ಫ್ಯೂಸ್ ಆಗ್ತಾ ಇದ್ದಾರಲ್ವಾ, ಅದಕ್ಕೆ ಸ್ಪಷ್ಟವಾದ ಒಂದು ತೀರ್ಮಾನ ಮಾಡಬೇಕಂತ ಹೇಳಿ ರುದ್ರದೇವರು ಓಡಿ ಚತುರ್ಮುಖ ಬ್ರಹ್ಮದಲ್ಲಿ ಹೋಗಿ ಹೇಳ್ತಾರಂತೆ. ಸ್ಥಾನು ಓ ಚಕ್ರಾಮ ಸ ಪ್ರಜಾಪತಿ ಮುವಾದ. ಸ್ಥಾನು ಅಂದ್ರೆ ರುದ್ರದೇವರು, ಪ್ರಜಾಪತಿ ಅಂದ್ರೆ ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮದ ಹತ್ರ ಓಡಿಕೊಂಡು ಹೋಗಿ ರುದ್ರದೇವರು ಹೇಳ್ತಾರಂತೆ, ಕಹ ಅಸೀತೆ ಸ್ತಃ ಕಹ ಸ ಇತಿ ಮುವಾದ. ನೀನ್ ಯಾರಪ್ಪ, ನಾನ್ ಯಾರು, ಅವನ್ ಯಾರು, ಎಲ್ಲ ಇದೆಲ್ಲ ಸುಮ್ಮನೆ ಹೇಳ್ತೀವಿ. ನೀನು ನಾನು ಎಲ್ಲವೂ ಒಂದೇ, ನೀನು ಪರಮಾತ್ಮ, ನಾನು ಪರಮಾತ್ಮ, ಅವನು ಪರಮಾತ್ಮ, ಎಲ್ಲರೂ ಪರಮಾತ್ಮರೇ. ನೀನು ನಾನು ಎನ್ನುವ ವ್ಯವಹಾರ ಕೇವಲ ವ್ಯಾವಹಾರಿಕ ಅಷ್ಟೇ, ಪಾರಮಾರ್ಥಿಕದಲ್ಲಿ ನಾವೆಲ್ಲವೂ ಒಂದೇ, ನೀನೇ ನಾನು, ನಾನೇ ನೀನು, ಎಲ್ಲವೂ ಪರಮಾತ್ಮನೇ ಅಂತ ಯಾಕಾಗಬಾರದು ಅಂತ ಹೇಳಿದೆ. ಇತಿ ಹೋವಾಚ, ಅದಕ್ಕೆ ಯೋ ಅಸ್ಮಿ ಯೇ ಸ್ತಃ ಯಹ ಸಹ ಇತಿ ಅಂತ ಹೇಳಿ ಅದಕ್ಕೆ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾ ಇದ್ರೆ, ಹಾಗಲ್ಲಪ್ಪ, ನೀನಿದ್ದಿ ನಾನಿದ್ದಿ ಎಲ್ಲರಿದ್ದೀವಿ ಅಂದ್ರೆ ನಾವೆಲ್ಲ ಬೇರೆಯಾಗೇ ಇದ್ದೀವಿ. ಪರಮಾತ್ಮ ಬೇರೆ, ನಾನು ಪರಮಾತ್ಮ ಅಲ್ಲ, ನೀನು ಪರಮಾತ್ಮ ಅಲ್ಲ, ಅವನು ಪರಮಾತ್ಮ ಅಲ್ಲ, ಯಾರೂ ಪರಮಾತ್ಮ ಅಲ್ಲ. ಅತ ಏನ ವಾಕ್ ಕೋಶತ್ ಸತ್ಯಂ ಭಿದ ಸತ್ಯಂ ಭಿದ ಸತ್ಯಂ ಭಿದ ಇತಿ. ಭಿದ ಅಂದ್ರೆ ಭೇದ. ಸತ್ಯಂ, ಈ ಭೇದ ಅನ್ನುವುದು ಸತ್ಯವಾಗಿದೆ, ಸತ್ಯವಾಗಿದೆ, ಭೇದ ಸತ್ಯ, ಭೇದ ಸತ್ಯ. ಮೂರು ಬಾರಿ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರಂತೆ. ಹೇಳುವುದು ಮಾತ್ರವಲ್ಲ, ಈ ಭೇದ ಸುಳ್ಳಲ್ಲ 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 ಅಂತೇಳಿ ಆಗ್ರಹದಿಂದ ಹೇಳ್ತಾರೆ. ಮೈವಾರು ಮೈವಾರು ವಣ್ಯೋ ಮೈವಾರು ವಣ್ಯೋ ಮೈವಾರು ವಣ್ಯ ಇತಿ. ಅಷ್ಟೇ ಸತ್ಯ ಅಲ್ಲ, ಭೇದ ಸತ್ಯ ಆಗುವುದು ಮಾತ್ರವಲ್ಲ, ಅದು ಹೇಳಿಬಿಟ್ಟ ಮೇಲೆ ಚತುರ್ಮುಖ ಬ್ರಹ್ಮದೇವರು ಇನ್ನೂ ಆಗ್ರಹದಿಂದ ಹೇಳ್ತಾರಂತೆ. ಏನಂತ ಹೇಳಿದ್ರೆ, ಭೇದ ಸತ್ಯ ಭೇದ ಸತ್ಯ ಅಂತ ಹೇಳಿದ ಮೇಲೆ ಅಭೇದವಾದಿಗಳು ಹೇಳುವಂತೆ ತಿಳಿಯಕೂಡದು 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 ಮೈಯೇವ ಅರುವಣ್ಯು. ಹೀಗೆ ಜೀವಾತ್ಮ ಪರಮಾತ್ಮ ಅಭೇದವನ್ನು ತಿಳಿಯಬೇಡ 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 ಅಂತ ಹೇಳಿ ಮೂರು ಬಾರಿ ಭೇದ ಸತ್ಯ ಭೇದ ಸತ್ಯ ಭೇದ ಸತ್ಯ ಭೇದ ಸತ್ಯ ಭೇದ ಸತ್ಯ ಭೇದ ಅಭೇದವನ್ನು ತಿಳಿಯಬೇಡ ಅಭೇದವನ್ನು ತಿಳಿಯಬೇಡ ಅಭೇದವನ್ನು ತಿಳಿಯಬೇಡ ಅಂತ ಹೇಳಿ ಚತುರ್ಮುಖ ಬ್ರಹ್ಮದೇವರು ವೃದ್ಧದೇವರಿಗೆ ಹೇಳ್ತಾರೆ. ಸತ್ಯಂ ಏನಂ ಸತ್ಯ ಸೋ ಅಸ್ಯ ಮಹಿಮಾ ಇತಿ. ನಾನು ಸತ್ಯವೇ ಆಗಿ ಕೃತಿಗಳು ಈ ಭೇದವನ್ನೇ ತಿಳಿಸಿಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಅಂತಹ ಭಗವಂತ ಎಲ್ಲರಿಗಿಂತ ಬೇರೆಯಾದಂತಹ ಆ ಪರಮಾತ್ಮ ಅವನು ಸತ್ಯವಾಗಿದ್ದಾನೆ, ಬೇರೆಯಾಗಿದ್ದಾನೆ ಎಲ್ಲದಕ್ಕಿಂತಲೂ ಅಂತ ಹೇಳುವಂತ ಮಾತು.
ಇಷ್ಟು ಪ್ರಮಾಣಗಳನ್ನು ಕೊಟ್ಟ ಮೇಲೆ ಆಚಾರ್ಯರು ಸ್ಪಷ್ಟವಾಗಿರುವಂತಹ ಒಂದು ಸ್ಮೃತಿ ಪ್ರಮಾಣವನ್ನು ಕೂಡ ಮಹಾಸಂಹಿತಾಯಾಂಚ ಅಂತ ಮಹಾಸಂಹಿತೆಯಿಂದ ಒಂದು ಪ್ರಮಾಣವನ್ನು ಕೊಡ್ತಾ ಇದ್ದಾರೆ ಆಚಾರ್ಯರು. ಏನಂತ ಹೇಳಿದರೆ ಅಲ್ಲಿ ಭೇದ ಎಷ್ಟೊಂದು ಸ್ಪಷ್ಟವಾಗಿದೆ ನೋಡ್ರಿ ಅಂತೇಳಿ, ಅಲ್ಲಿ ತ್ರಿವಿಧಂ ಜೀವಸಂಘಂ ಚ ಪರಮಾತ್ಮಾನಂ ಅವ್ಯಯಂ ತೇಷಾಂ ಭೇದಂ ಏ ಸತ್ಯಂ ವಿದುರ್ ಮೋಹ ವಿವರ್ಜಿತಾ ತೇಯಾನ್ ಪರಮಂ ಸ್ಥಾನಂ ವಿಷ್ಣೋಃ ಏವ ಅಚಲಂ ಧುವಂ ಜೀವೇಶ್ವರ ಭಿದಾಂ ಭ್ರಾಂತಿಂ ಕೇಚಿತ್ ಆಹುಹು ಅಪಂಡಿತಾ. ಅಂದರೆ ವಿವಿಧ ಮೂರು ವಿಧವಾದ ಜೀವರಾಶಿಗಳಿದ್ದಾರೆ. ಮಹಾಸಂಹಿತೆಯಲ್ಲಿ ಹೇಳುವಂತಹ ಮಾತುಗಳು ಭೇದವಾದ ಪರವಾದ ಮಾತುಗಳು, ಮೂರು ವಿಧವಾದ ಜೀವರಾಶಿಗಳು, ನಾಶರಹಿತನಾದ ಆ ಪರಮಾತ್ಮನನ್ನು, ಅವರೊಳಗಿನ ಭೇದವನ್ನು ಸತ್ಯ ಅಂತ ಹೇಳಿ ಮೋಹರಹಿತರಾಗಿ ತಿಳಿತಾ ಇದ್ದಾರೆ. ಅಷ್ಟೇ ಅಲ್ಲದೆ ಶಾಶ್ವತವಾದಂತಹ, ಯಾರು ಹೀಗೆ ತಿಳಿತಾರೋ ಅವರು ಶಾಶ್ವತವಾದ ಉತ್ತಮ ವಿಷ್ಣು ಲೋಕವನ್ನು ಹೊಂದುತ್ತಾರೆ. ಸೊ ಏಯಾಂತಿ ಪರಮಂ ಸ್ಥಾನ ವಿಷ್ಣೋಹ ಏವ ಅಚಲಂ ಧುವಂ. ಯಾರು ಸತ್ಯೇ ಸತ್ಯಂ ವಿದುಹು ಮೋಹ ವಿವರ್ಜಿತಾ, ಮೋಹ ವಿವರ್ಜಿತರಾಗಿ ಭೇದ ಸತ್ಯ ಅಂತ ಯಾರು ತಿಳಿದಿದ್ದಾರೋ ಅವರು ಆ ವಿಷ್ಣುವಿನ ಸ್ಥಿರವಾದ ಸ್ಥಾನವನ್ನು ಪಡೆಯುತ್ತಾರೆ, ಮೋಕ್ಷ ಸ್ಥಾನವನ್ನು ಪಡೆಯುತ್ತಾರೆ. ಜೀವೇಶ್ವರ ಭಿದಾಂ ಭ್ರಾಂತಿಂ ಕೇಚಿದ ಆಹುರ ಅಪಂಡಿತಾ, ಜೀವೇಶ್ವರ ಭೇದವನ್ನು ಭ್ರಾಂತಿ ಅಂತ ಹೇಳಿ ಕೆಲವರು ಅಜ್ಞಾನಿಗಳು ಹೇಳುತ್ತಾರೆ. ಅನಾರತಂ ತಮೋಯಾಂತಿ ಪರಮಾತ್ಮ ವಿನಿಂದನಾದ, ಏನು ಹೇಳ್ತಾರೆ ಜೀವಾತ್ಮ ಪರಮಾತ್ಮ ಭೇದ ಇದೆ ಅಂತಾರೆ, ಕೆಲವು ಜನ ಭೇದ ಇಲ್ಲ ಅಂತಾರೆ. ಏನ್ ದೊಡ್ಡ ಕೆಲಸ, ಭೇದ ಇಲ್ಲ ಅಭೇದ ಹೇಳೋರು ಹೇಳ್ತಾರೆ ಸರಿ, ಅದು ಅಷ್ಟು ಮಾತ್ರಕ್ಕೆ ಏನ್ ತೊಂದರೆ ಆಯ್ತು, ಹೇಳ್ಕೊಳ್ರಿ ಅದು ಬಿಟ್ಬಿಡೋಣ ದಟ್ಸ್ ಓಕೆ ಅಂತ ಹೇಳಿದರೆ ಇಲ್ಲ, ಅದು ಪರಮಾತ್ಮನ ನಿಂದನೆಯಾಗುತ್ತೆ. ಯಾಕಂದ್ರೆ ನಿತ್ಯ ಪರಿಪೂರ್ಣನಾದ ಆ ಭಗವಂತನನ್ನು ಅತ್ಯಲ್ಪನಾದ ಜೀವನ ಜೊತೆಯಲ್ಲಿ ಸಮಾನ ಅಂತ ಹೇಳಿದರೆ ಪರಮಾತ್ಮನ ಮಹಿಮೆಯನ್ನೇ ನಿಂದನೆ ಮಾಡಿದಂತಾಗತ್ತಲ್ಲವ. ಪರಮಾತ್ಮ ವಿನಿಂದ, ಆದ್ದರಿಂದ ಪರಮಾತ್ಮನ ನಿಂದೆ ಮಾಡಿದಂತಾಗತ್ತ. ಆದ್ದರಿಂದ ಈ ಜೀವೇಶ್ವರ ಭೇದವನ್ನು ಒಪ್ಪಬೇಕು. ಅನಾರತಂ ತಮೋಯಾಂತಿ ಪರಮಾತ್ಮ ವಿನಿಂದನಾದ, ಹಾಗೆ ಜೀವಾತ್ಮ ಪರಮಾತ್ಮ ಆ ಭೇದವನ್ನು ಹೇಳುವುದು ಪರಮಾತ್ಮನ ನಿಂದೆ ಆಗತ್ತೆ. ಅವರು ಅನ್ನಂತಮಸ್ಸಿಗೆ ಹೋಗ್ತಾರೆ. ಪರಾಧೀನಶ್ಚ ಬದ್ಧಶ್ಚ ಸ್ವಲ್ಪ ಜ್ಞಾನ ಸುಖೇಹಿತ ಅಲ್ಪಶಕ್ತಿ ಸದೋಷಸ್ಥ ಜೀವಾತ್ಮ ಅನೀದೃಶಃ ಪರ. ಜೀವಾತ್ಮನಾದವನು ಅವನು ಎಂಥವನು, ಅವನು ಪರಾಧೀನನಾಗಿದ್ದಾನೆ, ಬದ್ಧ ಬಂಧನಕ್ಕೆ ಒಳಗಾಗಿದ್ದಾನೆ, ಸ್ವಲ್ಪವಾದ ಜ್ಞಾನ ಇದೆ, ಸ್ವಲ್ಪವಾದ ಸುಖಿಸುತ್ತಿದ್ದಾನೆ, ಅವನ ಇಚ್ಛಾಶಕ್ತಿಯು ಕಡಿಮೆ, ಅಲ್ಪಶಕ್ತಿ ಉಳ್ಳವನಾಗಿದ್ದಾನೆ, ದೋಷಗಳಿಂದ ತುಂಬಿದವನಾಗಿದ್ದಾನೆ ಅಂತ ಜೀವಾತ್ಮನನ್ನು ಈ ಪರಮಾತ್ಮ ಸದೃಶನಾದವನು ಅಂತ ಹೇಳಿದರೆ ಪರಮಾತ್ಮನ ನಿಂದೆ ಮಾಡಿದಂತ ಆಗುವುದಿಲ್ಲವ. ವದತಾತು ತಯೋರೈಕ್ಯಂ ಕಿಂ ತೇನ ಅದುಷ್ಕೃತಂ ಕೃತಂ, ಹಾಗೆ ಅವರ ಇಬ್ಬರ ಐಕ್ಯವನ್ನು ಹೇಳುವುದು ಅದಕ್ಕಿಂತ ಕೆಟ್ಟ ಪಾಪ ಇನ್ನೊಂದು ಇಲ್ಲ ಅಂತ ಹೇಳಿ, ಅಂತರ್ಯಾಮ್ ಏಕ್ಯವಾಚೀನಿ ವಚನಾನಿ ಇಹ ಯಾನಿತು. ಹಾಗಾದರೆ ನಾವು ಐಕ್ಯ ವಾಚನ ಹೇಳ್ತಾ ಇದ್ದಾರೆ, ವಚನಗಳಿಲ್ಲವ. ಅಂತರ್ಯಾಮಿ ಐಕ್ಯ ವಾಚೀನಿ ವಚನಾನಿ ಇಹ ಯಾನಿತು, ಈ ವೇದಗಳಲ್ಲಿ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಇತ್ಯಾದಿ ವಾಕ್ಯಗಳು ಇದೆಯೋ ಇಲ್ಲವೋ, ಅವು ಜೀವಾತ್ಮ ಪರಮಾತ್ಮರ ಐಕ್ಯವನ್ನು ಹೇಳೋದಿಲ್ಲವ, ಯಾಕೆ ನೀವು ಅದನ್ನು ಒಪ್ಪಬಾರದು, ಅದನ್ನು ಹಾಗೆ ಹೇಳುವುದು ಪರಮಾತ್ಮ ನಿಂದೆ ಆದರೆ ಮತ್ತೆ ವೇದಗಳು ಯಾಕೆ ಪರಮಾತ್ಮ ನಿಂದೆ ಮಾಡ್ತಾ ಇದೆ, ಯಾಕೆ ಆ ವಾಕ್ಯಗಳೆಲ್ಲ ಹೊರಟಿವೆ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ತಾನೆ ದೃಷ್ಟ ಭ್ರಮಂತಿ ಇಹ ದುರಾತ್ಮನಃ ಅಲ್ಪಚೇತಸಃ. ಅಂತಹ ಅಭೇದ ವಾಕ್ಯಗಳನ್ನು ನೋಡಿಬಿಟ್ಟು ಭ್ರಮಕ್ಕೆ ಒಳಗಾಗಿ ದುರಾತ್ಮರಾದವರು, ಅಲ್ಪಚೇತಸರು ಅಂದ್ರೆ ಕಡಿಮೆ ಬುದ್ಧಿ ಉಳ್ಳವರಾಗಿ ಅವರು ಇದ್ದಾರೆ. ಆದ್ದರಿಂದ ಅದು ತಪ್ಪು ತಿಳುವಳಿಕೆ, ಅಂತಹ ತಿಳುವಳಿಕೆ ಮಾಡಬಾರದು ಅಂತ ಹೇಳ್ದ. ಮತ್ತೆ ಅಸಿ ಅಸ್ಮಿ ಈ ವಾಕ್ಯಗಳಿಗೆ ಏನರ್ಥ ಅಂದ್ರೆ, ಅಸಿ ಅಸ್ಮಿ ತ್ವಂ ಅಹಂ ಸ್ವ ಆತ್ಮ ಅಭಿದ ಗೋಚರೋ ಯತಃ. ಭಗವಂತನಿಗೆ ನೋಡ್ರಿ, ಅಸಿ ಅಸ್ಮಿ ಅನ್ನುವ ಶಬ್ದಗಳೇ ಭಗವಂತನನ್ನು ತಿಳಿಸಿಕೊಡುವ ಶಬ್ದಗಳಾಗಿವೆ. ಒಂದರ್ಥದಲ್ಲಿ ನಾನಿದ್ದೀನಿ ಅನ್ನೋದಕ್ಕೆ ಅಹಂ ಅಸ್ಮಿ ಅಂತ ಹೇಳ್ತೀವಿ, ಆದರೆ ಭಗವಂತನ ಅವನು ಅಹಂ ಅಸ್ಮಿ ಅಂತ ಹೇಳಿದೆ, ಅವನು ಅಹಂ ಶಬ್ದ ವಾಚ್ಯನಾಗಿದ್ದಾನೆ, ಅಸ್ಮಿ ಶಬ್ದ ವಾಚ್ಯನಾಗಿದ್ದಾನೆ. ನೋಡಿ, ಲೌಕಿಕವಾಗಿ ನೋಡಿದ್ರು ಕೂಡ ನಾನು ಇದ್ದೀನಿ ಅಂದ್ರೆ ನಾನು ಎಲ್ಲೋ ಒಂದು ಕಡೆ ಇದ್ದೀನಿ, ಒಂದು ಜಾಗದಲ್ಲಿ ಇದ್ದೀನಿ. ಪರಮಾತ್ಮ ಇದ್ದೀನಿ ಅಂತ ಹೇಳಿದರೆ ಅವನು ಎಲ್ಲ ಜಾಗದಲ್ಲಿ ಇದ್ದಾನೆ. ಅಹಮಸ್ಮಿ ನಾನು ಇದ್ದೀನಿ ಅನ್ನುವ ವಾಕ್ಯದ ಪ್ರಯೋಗವೇ ಪರಮಾತ್ಮ ಹೇಳುವಾಗ ಅದರ ಅರ್ಥ ಬೇರೆ, ನಾವು ಹೇಳುವಾಗ ಅದರ ಅರ್ಥ ಬೇರೆ. ಅಹಮಸ್ಮಿ ನಾನಿದ್ದೀನಿ ಅಂತ ಹೇಳಿದ್ರೆ ನಾನು ಒಂದು ಕಡೆ ಇದ್ದೀನಿ, ಎಲ್ಲೋ ಇಲ್ಲಿ ಲಿಮಿಟೆಡ್. ಸರಿ, ದೇವತೆಗಳು ತಗೊಂಡು ಕೂಡ ಅವರು ಸ್ಟಿಲ್ ಲಿಮಿಟೆಡ್. ಭಗವಂತ ಒಬ್ಬನೇ
ಅವನು ಅಸ್ಮಿ ಇದ್ದೀನಿ ಅಂದ್ರೆ ಎಲ್ಲ ಕಡೆ ಇದ್ದೀನಿ, ನಾನಿಲ್ಲದ ಜಾಗವೇ ಇಲ್ಲ. ಭಗವಂತನ ನಾವು ಅಸಿ ನೀನು ಅಲ್ಲಿ ಇದ್ದಿ ಅಂತ ಹೇಳಿದ್ರೆ ನೀನು ಎಲ್ಲ ಕಡೆ ಇದ್ದಿ, ನೀನು ಇಲ್ಲದ ಜಾಗವೇ ಇಲ್ಲ. ಸೊ ಯಾ ಇವು ಪರಮಾತ್ಮನಿಗೆ ಅಸ್ಮಿ ಅಸಿ ಇವು ಎಲ್ಲವೂ ಕೂಡ ಅವನನ್ನೇ ತಿಳಿಸಿಕೊಡುವ ಶಬ್ದಗಳಾಗಿವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಆಗಿ ಸ್ವ ಆತ್ಮ ಇದೆ ಅಭಿಧಾ ಗೋಚರೋ ಯತಃ ಸರ್ವಾಂತರತ್ವಾತ್ ಪುರುಷ ಅಂತರ್ಯಾಮಿ ನಿಯಾಮಯನ್ ಅತಃ ಭ್ರಮಂತಿ ವಚನೈ ಆಸುರಾಹ ಮೋಹತ್ತತ್ವರೈ. ಪರಮಾತ್ಮನಲ್ಲೇ ಜೀವನಲ್ಲಿ ಅಭೇದವನ್ನು ತೋರಿಸುವ ಈ ವಾಕ್ಯಗಳನ್ನು ನೋಡಿ ಸರ್ವಾಂತರಾತ್ಮನ ಪುರುಷನಾದಂತಹ ಸರ್ವ ಅಂತರ್ಯಾಮಿಯಾಗಿರುವಂತಹ ಆ ಪರಮಾತ್ಮನನ್ನು ಏನು ಮಾಡ್ತಾ ಇದ್ದಾರೆ ಅಸುರರು ಅಸುರ ಪ್ರವೃತ್ತಿ ಉಳ್ಳವರು ಮೋಹತಪರೈಹಿ ಮೋಹಕ್ಕೆ ಒಳಗಾದವರಾಗಿ ಅತಃ ಭ್ರಮಂತಿ ಭ್ರಮಕ್ಕೆ ಒಳಗಾಗಿದ್ದಾರೆ. ತನ್ಮೋಹ ಯಾಕಿರಿ ಇಂತಹ ಮೋಹ ವಾಕ್ಯಗಳು ಯಾಕೆ ಕೇಳಬೇಕು? ಮೋಹಕ ವಾಕ್ಯಗಳು ಇಲ್ಲದೆ ಶ್ರುತಿ ವಾಕ್ಯಗಳೆಲ್ಲವೂ ಕೂಡ ಸ್ಪಷ್ಟವಾಗಿ ಜೀವಾತ್ಮ ಪರಮಾತ್ಮ ಭೇದವನ್ನು ಯಾಕೆ ಹೇಳಬಾರದು? ಅಭೇದವನ್ನು ಹೇಳುವ ಕೆಲವು ವಾಕ್ಯಗಳನ್ನು ಯಾಕೆ ಇಟ್ಟುಬಿಟ್ಟು ಗೊಂದಲಕ್ಕೆ ಒಳಗಾಗುವಂತೆ ಮಾಡಿದ್ದಾರೆ? ವೈ ಅಂತ ಹೇಳಿ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಸಮಾಧಾನ ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ ಅಲ್ಲಿ ಅಥೋ ಭ್ರಮಂತಿ ತನ್ ಮೋಹನೇ ಪರಾಪ್ರೀತಿ ದೇವಾನಾಂ ಪರಮಸ್ಯದ. ಆ ಶ್ರುತಿಯ ಅಭಿಮಾನಿ ದೇವತೆಗಳಿದ್ದಾರೆ ನೋಡ್ರಿ, ಅವರು ಇಷ್ಟಪಡ್ತಾರಂತೆ. ಶ್ರುತಿಗಳು ಅನಾದಿ ವೇದವಾಕ್ಯಗಳು, ಆದ್ರೆ ವೇದವಾಕ್ಯಗಳು ಇಂತಹ ಮೋಹವಾಕ್ಯಗಳು ಇರುವುದನ್ನು ಬಹಳ ಹಾರೈಸುತ್ತೆ, ಅದನ್ನು ಚೆನ್ನಾಗಿ ಪ್ರಶಂಸೆ ಮಾಡ್ತಾರೆ, ಅದರ ಅರ್ಥ ಮಾಡಿಕೊಂಡಿದ್ದಾರೆ. ಜ್ಞಾನಿಗಳಾದವರು ಏನಂತ ತಿಳ್ಕೊಂಡಿದ್ದಾರೆ, ಆ ವಾಕ್ಯಗಳು ತನ್ ಮೋಹನೇ ಪರಾಪ್ರೀತಿ ದೇವಾನಾಮಾನ ದೇವತೆಗಳಿಗೆ ಇಷ್ಟ ಆಗತ್ತಂತೆ. ಹೀಗೆ ಮೋಹ ವಾಕ್ಯಗಳು ಇರುವುದು ದೇವತೆಗಳಿಗೆ ಇಷ್ಟ ಆಗತ್ತೆ. ಯಾಕೆ ರೀ ವೈ ಶುಡ್ ದ ಗಾಡ್ ಬಿ ಹ್ಯಾಪಿ ವಿತ್ ದಿಸ್ ಕೈಂಡ್ ಆಫ್ ಎ ಡೆಲ್ಯೂಸರಿ ಸ್ಟೇಟ್ಮೆಂಟ್ ಆರ್ ಮಿಸ್ಲೀಡಿಂಗ್ ಸ್ಟೇಟ್ಮೆಂಟ್ಸ್ ಯಾಕೆ ಕೊಡಬೇಕು? ಆರ್ ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ ಯಾಕೆ ಕೊಡಬೇಕು ಅಂತ ಹೇಳಿದ್ರೆ ಬೇಕಂತಲೇ ಕೊಡ್ತಾರೆ. ಯಾಕೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಹೇಳ್ತಾರೆ, ಅಥೋ ಮಹೋ ಅಂಧಕಾರೇಶು ಪತಂತಿ ಅಜ್ಞಾನ ಮೋಹಿತ ದುಷ್ಟರಾದವು ಅಯೋಗ್ಯರಾದವು ಅಜ್ಞಾನ ಮೋಹಿತರಾಗಿ ಅವರು ತಳುಕಬೇಕಾಗಿದ ಸ್ಥಾನ, ಅವರಿಗೆ ಎಲ್ಲಿ ಸೇರಬೇಕು ಅಲ್ಲಿ ಸೇರಬೇಕಾಗಿದ ಸ್ಥಾನ ಅದು ಯಾವುದು? ಅನಂತಮಸ್ತು. ಅದನ್ನು ಹೇಳುವುದಕ್ಕಾಗಿ ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಮಹಾ ಅಂಧಕಾರೇಶು ಪತಂತಿ ಅಜ್ಞಾನ ಮೋಹಿತ ತನ್ ಮೋಹನೇ ಪರ, ಅವರಿಗೆ ಮೋಹವನ್ನಂತಹ ಅಜ್ಞಾನಿಗಳಿಗೆ ಮೋಹವನ್ನು ಉಂಟು ಮಾಡುವುದಕ್ಕೆ ಈ ಅಭೇದ ಪರವಾದ ವಾಕ್ಯಗಳು ಹೊರಟಿವೆ. ಮೇಲ್ನೋಟಕ್ಕೆ ಅದು ಜೀವಾತ್ಮ ಪರಮಾತ್ಮರ ಅಭೇದವನ್ನು ತಿಳಿಸಿದರು, ನಿಜವಾದ ಅರ್ಥದಲ್ಲಿ ಜೀವಾತ್ಮ ಪರಮಾತ್ಮ ಭೇದವನ್ನು ಅಂದ್ರೆ ಈ ಸ್ತುತಿ ವಾಕ್ಯಗಳನ್ನೆಲ್ಲ ನಿರಾಕರಣೆ ಮಾಡಿಬಿಡಿ ಅಂತ ಅರ್ಥ ಅಲ್ಲ, ಅದಕ್ಕೆ ಸರಿಯಾದ ಅರ್ಥವನ್ನು ತಿಳ್ಕೊಳ್ತೀವಿ. ಕಾಂಟೆಕ್ಚುವಲ್ ಆಗಿ ನೀವು ನೋಡಿದ್ರು ಕೂಡ ನಿಮ್ಗೆ ಗೊತ್ತಾಗುತ್ತೆ, ಸ್ಪಷ್ಟವಾಗುತ್ತೆ ಜೀವಾತ್ಮ ಪರಮಾತ್ಮರ ಭೇದವನ್ನು ಹೇಳುವಂತಹದ್ದು ಅವು. ಯಾರಾದ್ರೆ ಹಾಗೆ ಕನ್ಫ್ಯೂಸಿಂಗ್ ವಾಕ್ಯಗಳು ಇರುವುದು ವೇದ ಅಭಿಮಾನಿ ದೇವತೆಗಳು ಆ ವಿಧವಾಗಿ ಮೋಹವನ್ನು ಉಂಟು ಮಾಡಬೇಕು ದುರ್ಜನರಿಗೆ ಅನ್ನುವ ಉದ್ದೇಶದಿಂದ ವೇದಗಳು ಹಾಗೆ ಅದನ್ನು ಇಷ್ಟಪಟ್ಟಿವೆ, ವೇದ ಅಭಿಮಾನಿ ದೇವತೆಗಳು ಇಷ್ಟಪಟ್ಟಿದ್ದಾರೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅವು ಸ್ಪಷ್ಟವಾಗುತ್ತಾನೆ. ತ್ರಿವಿಧಂ ಜೀವಸಂಘಂ ಚ ಪರಮಾತ್ಮಾನಮವ್ಯಯಂ ಯೇಷಾಂ ಭೇದಂ ಚ ಯೇ ಸತ್ಯಂ ವಿದುರ್ಮೋಹ ವಿರಜಿತ ಅಂತ ನೋಡ್ತಾ ಬಂದು ಅಲ್ಲಿ ಅಥೋ ಭ್ರಮಂತಿ ವಚನೈ ಆಸುರಾಹ ಮೋಹತತ್ರೈ ತನ್ಮೋಹನೆ ಪರಾಪ್ರೀತಿ ದೇವಾನಾಂ ಪರಮಸ್ಯ ಚ ಅಥೋ ಮಹಾಂಧಕಾರೇಷು ಪತಂತಿ ಅಜ್ಞಾನ ಮೋಹಿತಾ ಅಂತೇಳಿ ಅಲ್ಲಿ ಸ್ಪಷ್ಟವಾಗಿ ಭೇದವನ್ನು ಹೇಳುವುದು ಮಾತ್ರವಲ್ಲದೆ ಆ ಭೇದವನ್ನು ನೋಡಿದವರಿಗೆ ಮಾತ್ರವೇ ಸರಿಯಾದ ಭಕ್ತಿಯನ್ನು ಮಾಡಿ ಮೋಕ್ಷಕ್ಕೆ ಹೋಗೋದಕ್ಕೆ ಅವಕಾಶವಿದೆ ಅಂದ್ರೆ ಭೇದವನ್ನು ನೋಡಿದ ಮಾತ್ರಕ್ಕೆ ಮೋಕ್ಷ ಬರುತ್ತೆ ಅಂತ ಹೇಳಿಲ್ಲ, ಅದು ಪ್ರೀ ರಿಕ್ವೈರ್ಸ್ ಅದು ಮಾತ್ರ ಕಂಪಲ್ಸರಿಯಾಗಿ ಮಾಡಬೇಕು. ಅಭೇದವನ್ನು ನೋಡಿದರೆ ನಿಜವಾಗಿ ಅವರಿಗೆ ತಪ್ಪು ಜ್ಞಾನ ದಾರಿಯಲ್ಲೇ ಹೋಗ್ತಾರೆ ಅಂತ ಹೇಳಿ. ಯಾಕಂದ್ರೆ ಬಹಳ ಜನಕ್ಕೆ ದೀಸ್ ಆರ್ ಆಲ್ ಡಿಫ್ರೆಂಟ್ ಪ್ಯಾಥ್ಸ್ ಅದು ಒಂದು ದಾರಿ ಇದು ಒಂದು ದಾರಿ ಅಂತ ತಿಳಿ ಹಾಗೆ ಭ್ರಮಿಸುವ ಅವಕಾಶವಿದೆ. ಆ ಭ್ರಮೆಗೆ ಅವಕಾಶವಿಲ್ಲ ಅಂತ ಈ ವಾಕ್ಯಗಳು ತಿಳಿಸಿಕೊಡ್ತಾ ಇದೆ. ಸ್ಪಷ್ಟವಾಗಿ ಹೀಗೆ ತಿಳಿದವರಿಗೆ ಮಾತ್ರವೇ ಸರಿಯಾದ ದಾರಿ, ಹಾಗೆ ತಿಳಿಯದೇ ಇದ್ದರೆ ತಪ್ಪು ದಾರಿ. ಸೊ ಆದ್ದರಿಂದ ಎಲ್ಲ ದಾರಿಗಳು ಒಂದೇ ದಾರಿಗಳಾಗಲಿಕ್ಕೆ ಸಾಧ್ಯವಿಲ್ಲ. ತಪ್ಪು ದಾರಿ ಸರಿಯಾದ ದಾರಿ ಆಗುವುದಿಲ್ಲ, ಸರಿಯಾದ ದಾರಿ ತಪ್ಪು ದಾರಿ ಆಗುವುದಿಲ್ಲ. ಸೊ ಈ ವಿಧವಾಗಿ ನಾವು ತಿಳ್ಕೋಬೇಕಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನಾವು ಅದೇ ಎರಡನೇ ಪ್ರಥಮ ಸ್ಕಂದದ ಎರಡನೇ ಅಧ್ಯಾಯದ 24ನೇ ಶ್ಲೋಕ ಒಂದು ಶ್ಲೋಕ ಇದೆ. ಇಲ್ಲಿ ಕೂಡ ಬಹಳ ಇಂಟ್ರೆಸ್ಟಿಂಗ್ ವರ್ಸ್ ಇಲ್ಲಿ ಹೇಳ್ತಾರೆ. ಈ ಶ್ಲೋಕ ಹೀಗೆ ಹೊರಟಿದೆ. ಸತ್ವಂ ರಜಸ್ತಮ ಇತಿ ಪ್ರಕೃತೇರ್ ಗುಣಾಸ್ತೈ ಯುಕ್ತ ಪರಃ ಪುರುಷ ಏಕ ಇಹ ಅಸ್ಯ ಧತೆ ಸ್ಥಿತ್ಯಾದಯೇ ಹರಿ ವಿರಿಂತಿ ಹರೇತಿ ಸಂಜ್ಞಾ ಶ್ರೇಯಾಂಸಿ ತತ್ರ ಖಲು ಸತ್ವತನೋ ಋಣಾಂ ಸ್ಯುಃ. ಮೇಲ್ನೋಟಕ್ಕೆ ಇದು ಹೇಗೆ ತೋರುತ್ತೆ ಅಂದ್ರೆ ಅಥ ನೋಡ್ರಿ, ನಾವು ಸೃಷ್ಟಿಸಿದ ಲಯವೆಲ್ಲ ಮಾಡ್ತಾರೆ, ಅಲ್ಲಿ ಸೃಷ್ಟಿ ಮಾಡುವುದು ಚತುರ್ಮುಖ ಬ್ರಹ್ಮ ವಿರಿಂಚಿ ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ಹರಿ ಸ್ಥಿತಿ ಮಾಡ್ತಾನೆ, ಲಯ ರುದ್ರದೇವರು, ಇವೆಲ್ಲ ಬೇರೆ ಬೇರೆ ಹೆಸರುಗಳಾಗಿವೆ ಅಷ್ಟೇ. ಇವರೆಲ್ಲವೂ ಒಬ್ಬರೇ, ಅಂದರೆ ನಾವು ಭೇದವನ್ನು ನೋಡಬಾರದು. ಹರಿ ಬೇರೆ ಅಲ್ಲ, ವಿರಿಂಚಿ ಬೇರೆ ಅಂದ್ರೆ ಬ್ರಹ್ಮ ಬೇರೆ ಅಲ್ಲ, ರುದ್ರ ಬೇರೆ ಅಲ್ಲ, ಮೂವರು ಒಂದೇ ನೋಡಿ ಹೇಳ್ತಾ ಇದೆ ಅಂತೇಳಿ. ಇಂತಹ ಒಂದು ಬ್ರಹ್ಮಗೆ ಅವಕಾಶವಿರುವ ವಾಕ್ಯ ಮೇಲ್ನೋಟಕ್ಕೆ ಹಾಗೆ ಬರುತ್ತೆ. ಸತ್ಯಂ ರಜಸ್ತಮ ಇತಿ ಪ್ರಕೃತೇ ಗುಣಾಹ ಧೈರ್ಯುಕ್ತ ಪರಃ ಪುರುಷ ಏಕ ಇಹ. ಒಬ್ಬನೇ ಪರಮ ಪುರುಷನಾದವನು ಒಬ್ಬನೇ, ಅವನು ಸ್ಥಿತಿ, ಸ್ಥಿತಿ ಕಾರ್ಯ, ಅದೇ ವಿಧವಾಗಿ ಸ್ಥಿತಿ ಆತ್ ಅಯೇ ಸೃಷ್ಟಿ ಲಯ, ಇವು ಎಲ್ಲವನ್ನು ಮಾಡ್ತಾ ಸ್ಥಿತಿಯನ್ನು ಹರಿ, ಸೃಷ್ಟಿಯನ್ನು ಬ್ರಹ್ಮ, ಲಯವನ್ನು ಹರ, ಇವು ಎಲ್ಲ ಸಂಜ್ಞಾ ಅವರ ಹೆಸರುಗಳಷ್ಟೇ. ಬ್ರಹ್ಮ ರುದ್ರ ಹರಿ ಅಂತ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ, ಸಂಜ್ಞೆಗಳು ಬೇರೆ ಅಷ್ಟೇ. ಶ್ರೇಯಾಂಸಿ ತತ್ರ ಖಲು ಸತ್ವತನವು ನೃಣಾಂ ಸ್ಯು. ಶ್ರೇಯಸ್ಸು ಆಗಬೇಕಂದ್ರೆ ಅಲ್ಲಿ ನಾವು ಸತ್ವತನು ನಿಜವಾದ ಸತ್ವತನುವುಳ್ಳಾದಂತ ಸತ್ವ ಶರೀರ ಇರುವ ಆ ಭಗವಂತನನ್ನು, ಒಬ್ಬನೇ ಆದ ಭಗವಂತ ನಾವು, ಏ ಮೂರು ಜನ ಒಬ್ಬರೇ ಅಂತ ಹೀಗೆ ಭ್ರಮ ಪಡುವ ಅವಕಾಶವಿದೆ. ಹಾಗೆ ಇದಲ್ಲವ, ಇದಕ್ಕೆ ಅಷ್ಟೇ ಅಲ್ಲದೆ ಆಚಾರ್ಯರಿಗೆ ಮುಂದೆ ಬಂದವರು ಇವುಗಳ ವ್ಯಾಖ್ಯಾನಗಳನ್ನು ಅನೇಕ ರೀತಿಯಲ್ಲಿ ಮಾಡಿದ್ದಾರೆ. ಅವೆಲ್ಲವನ್ನು ಒಂದು ಸಾರಿ ನೋಡೋಣ, ಏನೇನು ಬೇರೆಯವರು ಮಾಡಿದ ವ್ಯಾಖ್ಯಾನಗಳು ಏನಿದೆ, ಎಷ್ಟೊಂದು ಗೊಂದಲಕ್ಕೆ ಒಳಗಾಗಿದ್ದಾರೆ ಆಚಾರ್ಯರು, ಎಲ್ಲ ಗೊಂದಲಗಳನ್ನು ಹೇಗೆ ದೂರ ಮಾಡಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಆದ್ದರಿಂದ ಇಲ್ಲಿ ಈ ವಾಕ್ಯಗಳಿಗೆ ಬೇರೆ ಬೇರೆಯವರು ಏನು ವ್ಯಾಖ್ಯಾನ ಮಾಡಿದ್ದಾರೆ. ಶ್ರೀಧರ ವ್ಯಾಖ್ಯಾನ ಹೀಗೆ ಹೊರಟಿದೆ: ಬ್ರಹ್ಮಾದೀನಾಂ ತ್ರಯಾಣಾಂ ಏಕಾತ್ಮಕತ್ವೇ ಅಪಿ ಶ್ರೇಯಾಂ ಶುಭ ಫಲಾನಿ ಸತ್ವತನೋರ್ ವಾಸುದೇವಾತ್ ಏವ ಸ್ಯು. ಹೌದ್ರಿ, ಈ ಮೂರು ಕೂಡ ಒಬ್ಬರೇ ಆಗಿದ್ದಾರೆ, ಆದರೆ ಅಲ್ಲಿ ಬ್ರಹ್ಮಾದಿಗಳು ತ್ರಯಾಣಾಂ ಏಕಾತ್ಮಕತ್ವೇ ಅಪಿ, ಎಲ್ಲರೂ ಒಂದೇ ಆಗಿದ್ದರೂ ಕೂಡ ನಮಗೆ ಶ್ರೇಯಸ್ಸು ಆಗಬೇಕಂದ್ರೆ ಸತ್ವತನು ಅಂದ್ರೆ ಸತ್ವಾಭಿಮಾನಿ ರಜೋಭಿಮಾನಿ ತಮೋಭಿಮಾನಿ, ಸತ್ವಾಭಿಮಾನಿ ವಿಷ್ಣುವು, ತಮೋಭಿಮಾನಿ ರುದ್ರದೇವರು, ರಜೋಭಿಮಾನಿ ಚತುರ್ಮುಖ ಬ್ರಹ್ಮ. ಈ ಮೂರು ಒಬ್ಬರೇ ಆದರೂ ಕೂಡ ಸತ್ವದ ಅಭಿಮಾನಿಯಾದ ಆ ವಾಸುದೇವನನ್ನು ನಾವು ಶರಣ ಹೊಂದಬೇಕು. ಆ ರಜೋತ್ತಮೋ ಅಭಿಮಾನಿಗಳು ಕೂಡ ಅದು ಕೂಡ ವಿಷ್ಣು ಆಗಿದ್ರು ಕೂಡ ಅವರೆಲ್ಲ ಒಂದೇ ಆಗಿದ್ರು ಕೂಡ ಅವೆರಡಕ್ಕೆ ಹೋಗಬೇಡಿ ಅಂತ ಹೇಳಿ ಹೀಗೆ ಅದನ್ನು ಅರ್ಥ ಮಾಡಿದ್ರು. ಅದಾದ ಮೇಲೆ ರಾಧಾರಮಣದಾಸನವರು ಬ್ರಹ್ಮ ವಿಷ್ಣು ಮಹೇಶಾನಾಂ ಭೇದ ತಾವನ್ನ ಅಸ್ತಿಯೇವ ತಥಾಪಿ ಯತ್ ಸತ್ವತನೋರ್ ವಾಸುದೇವಾದೇವ ಶ್ರೇಯಾಂಶಿ ಸ್ಯು ಇತ್ಯುಕ್ತಂ ತದ್ವತ್ತುತ ತದ್ವಸ್ತು ತಾರತಮ್ಯಾತ್ ನ ಕಿಂತು ಗುಣ ತಾರತಮ್ಯಾತ್ ಏವ. ಎಷ್ಟೆಷ್ಟು ಗೊಂದಲಕ್ಕೆ ಒಳಗಾಗಿದೆ. ಬ್ರಹ್ಮ ವಿಷ್ಣು ಮಹೇಶ್ವರು ಅವರಲ್ಲಿ ಭೇದವೇ ಇಲ್ಲ, ಮೂರು ಒಂದೇ. ಆದರೂ ಕೂಡ ನಾವು ಸತ್ವ ತಮೋ ಸತ್ವತನೋ ವಾಸುದೇವ ಸತ್ವದ ಅಭಿಮಾನಿಯಾದರೆ ಸಿಮಿಲರ್ ಮೀನಿಂಗ್, ಸತ್ವಕ್ಕೆ ಅಭಿಮಾನಿಯಾದ ವಾಸುದೇವನನ್ನು ಮಾತ್ರ ಮಾಡಿದರೆ ನಮಗೆ ಶ್ರೇಯಸ್ಸು ಉಂಟಾಗತ್ತೆ ಅಂತ ಹೇಳಿ, ಅದು ವಸ್ತು ತಾರತಮ್ಯ ದಿಂದ ಅಲ್ಲ, ಅದೇ ಗುಣ ತಾರತಮ್ಯ. ಅಂದ್ರೆ ವಸ್ತು ಮೂರು ಒಂದೇ, ಅದೇ ಗುಣಗಳಲ್ಲಿ ಮೂರು ತಾರತಮ್ಯ ಇದೆ. ಬೆಟರ್ ರಜಸ್ತಮೋಸುಗಳು ಒಳ್ಳೇದಲ್ಲ ಅಲ್ವಾ, ಆದ್ದರಿಂದ ಸತ್ವದ ಅಭಿಮಾನಿಯಾದ ವಾಸುದೇವನನ್ನು ಹೋಗ್ಬೇಡ್ರಿ, ಮೂರು ಒಂದೇ ಆದ್ರೂ ಕೂಡ ವಾಸುದೇವನ ಹತ್ರ ಹೋಗ್ಬೇಕು ಅಂತ ಹೇಳಿ ಹೀಗೆ ರಾಧಾರಾಮದಾಸರು ಹೇಳಿದ್ದಾರೆ. ಅದಾದ ಮೇಲೆ ವೀರರಾಘವರು: ಯದ್ಯಪಿ ಹಿರಣಗರ್ಭಾದಿ ಜೀವ ಶರೀರಗತೆಯ ತದ್ ರೂಪೇಣ ಅವಸ್ಥಿತ ಪರಮಾತ್ಮ ಏವ ತಥಾಪಿ ಕರ್ತೃತ್ವ ಭೋಕ್ತೃತ್ವಾದಿಕಂ ಜೀವಗತಮೇವ ನ ಪರಮಾತ್ಮಗತಂ ನಹಿ ಶರೀರಗತ ಧರ್ಮಾಣಾಂ ಶರೀರಿಣಿ ಪ್ರಸಕ್ತಿ ಸಮ್ಯಕ್ ಜ್ಞಾನವರ್ಧಕ ಸತ್ವ ಪ್ರವರ್ತಕತ್ವಾತ್ ವಾಸುದೇವ ಭಕ್ತಿರೇವ ಮೋಕ್ಷಪದಾಹ. ಇದು ಇನ್ನೊಂದು ವಿಧವಾಗಿ ಹೇಳಿದ್ದಾರೆ. ಇವರು ಏನ್ ಹೇಳಿದ್ದಾರೆ ನೋಡ್ರಿ, ಬ್ರಹ್ಮ ರುದ್ರರಲ್ಲಿ ಬ್ರಹ್ಮನನ್ನು ಶರೀರವಾಗಿಟ್ಟುಕೊಂಡು, ಅಂದ್ರೆ ಅದು ಶರೀರ, ಬ್ರಹ್ಮ ಚತುರ್ಮುಖ ಬ್ರಹ್ಮ ವಾಸುದೇವನ ಒಂದು ಶರೀರ, ರುದ್ರದೇವರು ವಾಸುದೇವನ ಇನ್ನೊಂದು ಶರೀರ, ವಿಷ್ಣು ವಾಸುದೇವನ ಇನ್ನೊಂದು ಶರೀರ, ಮೂರು ಮೂರು ಶರೀರಗಳು, ಡಿಫರೆಂಟ್ ಬಾಡೀಸ್, ಬಟ್ ಒಳಗಿರುವ ಆತ್ಮ ಒಂದೇ. ಬಾಡೀಸ್ ಆರ್ ತ್ರೀ ಡಿಫರೆಂಟ್ ಬಾಡೀಸ್ ಅಂತ. ಇದು ಅಂದ್ರೆ ಭಗವಂತನಿಗೆ ಚತುರ್ಮುಖ ಬ್ರಹ್ಮದೇವರು ದೇಹರೂಪದಲ್ಲಿದ್ದಾರೆ ಅಂತ. ಇದು ಚತುರ್ಮುಖದ ಒಳಗೆ ನಮ್ಮ ಆಚಾರ್ಯರು ಚತುರ್ಮುಖದ ಒಳಗೆ ಚತುರ್ಮುಖ ನಾಮಕನಾಗಿ ಪರಮಾತ್ಮ ಇದ್ದ, ಬ್ರಹ್ಮ ಒಳಗೆ ಬ್ರಹ್ಮ ಅಂತರ್ಗತನಾಗಿ ಬ್ರಹ್ಮ ಅನ್ನುವ ಹೆಸರಿನಲ್ಲಿದ್ದ ಅಂತ ಹೇಳಿದ್ರೆ ಬೇರೆ. ಆದರೆ ಬ್ರಹ್ಮ ಶರೀರವಾಗಿ ಇದ್ದು, ಅಂದ್ರೆ ಅದು ಭಗವಂತ ಶರೀರ ಶರೀರಿ ಭಾವ ಅಂತ ಹೇಳ್ತೀವಲ್ವ, ಆ ಶರೀರ ಶರೀರಿ ಭಾವಕ್ಕೆ ಒಳಗಾಗಿದ್ದಾರೆ ಕೆಲವು. ಅದೇ ವಿಧವಾಗಿ ಯಥಾ ಭೌತಿಕ ನಿರ್ಮಾಣೆ ಭೂತ ಅಪೇಕ್ಷಾ ತಥಾ ಪ್ರಾಕೃತ ನಿರ್ಮಾಣೆ ಕರ್ಣತ್ವೇನ ಪ್ರಕೃತಿ ಅಪೇಕ್ಷಾ ಅಂತೇಳಿ ಅದ್ವೈತೆ ಗುಣಾಹ ಕಾರ್ಯಾತ್ಮ ಕರ್ಣತ್ವೇನ. ವಲ್ಲಭಾಚಾರ್ಯರು ಬಂದು ಭೇದಾಭೇದ ಸಿದ್ಧಾಂತವನ್ನು ಹೇಳುವಂತ ಅವರೇನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ವಲ್ಲಭಾಚಾರ್ಯರು ಹೇಳುವಂತಹ ಮಾತು ಸತ್ವೋಪಾಧಿ ಉಪಾಸನೆಯಿಂದ, ಉಪಾಧಿಯ ಪ್ರಸಂಗವನ್ನು ತಗೊಂಡು ಬರ್ತಾ ಸತ್ವ ಉಪಾಧಿ ಉಪಾಸನೆಯಿಂದ ಶ್ರೇಯಸ್ಸಾಗತ್ತೆ ಅಂತ ಹೇಳಿ ವಲ್ಲಭಾಚಾರ್ಯರ ವ್ಯಾಖ್ಯಾನ. ಹೀಗೆ ಆ ಉಪಾಧಿಗಳು
ಉಪಾಧಿ ವಿಶಿಷ್ಟವಾದ ಒಂದು ಸಿದ್ಧಾಂತವನ್ನು ಅವರು ಮುಂದಿಟ್ಟಿದ್ದಾರೆ. ಅದಾದ ಮೇಲೆ ಶುಕದೇವರು ಬಂದು ಅವರು ಶುಕದೇವರು ಅವರು ಹೇಳ್ತಾ ಇರು ಶುಕದೇವರು ಹೇಳುವಂತಹ ಮಾತು ಏನಂತ ಹೇಳಿದರೆ ಬ್ರಹ್ಮ ರುದ್ರರು ಜೀವರು ಅವರಲ್ಲಿ ವಿಷ್ಣುವಿನ ಶಕ್ತಿ ಲೇಷ ಮಾತ್ರವಿರುವುದರಿಂದ ಅವರ ಉಪಾಸನೆ ಶ್ರೇಯಸ್ಕರವಲ್ಲ. ಅಂದ್ರೆ ಏನು, ಮೂರು ಜನ ಇದ್ದಾರೆ ಅದರಲ್ಲಿ ಬ್ರಹ್ಮದೇವರು ರುದ್ರದೇವರಲ್ಲಿ ಭಗವಂತನದ್ದು ಒಂದು ಸ್ಮಾಲ್ ಅಮೌಂಟ್ ಆಫ್ ಇದೆ ಭಗವಂತ. ಆದ್ದರಿಂದ ಅಲ್ಲಿ ಹೇಳುವಂತಹ ಬ್ರಹ್ಮರುದ್ರರು ಅವರು ನಮಗೆ ಬೇಕಾಗಿಲ್ಲ, ಅವ್ರು ಬೇಡ. ಸೋ ಅವ ಪರಮಾತ್ಮನನ್ನು ಮಾತ್ರ ಶರಣ ಹೊಂದ ಅಂದ್ರೆ ವಿಷ್ಣುವನ್ನು ಮಾತ್ರ ಹೊಂದರಿ ಅಂತೇಳಿ ಶುಕದೇವರು ಹೇಳುವಂತಹದ್ದು ಮಾತು. ಅದಾದ ಮೇಲೆ ಹರೌ
ಮಾಯಾಗುಣಸ್ಯ ಸತ್ವಸ್ಯ ಯುಕ್ತತ್ವೇ ಅಪಿ ಪ್ರಾಕೃತ ಸತ್ಯಸ್ಯ ನ ಹರಿಶರೀರ ಆಂಬಕುತಃ ಅಂತೇಳಿ ಇಲ್ಲಿ ಬಹಳ ವಿಶ್ವನಾಥರು ದೊಡ್ಡದಾದ ಒಂದು ವಾಕ್ಯವನ್ನು ಮಾಡಿದ್ದಾರೆ. ಅಲ್ಲಿ ಕೂಡ ಸತ್ವಗುಣ ರಜೋತ್ತಮೋ ಗುಣಗಳನ್ನು ತಗೊಂಡು ಬಂದು ಆ ಸತ್ವಗುಣದ ಅಭಿಮಾನಿಯಾದ ವಾಸುದೇವನನ್ನು ತಗೋಬೇಕು ಅಂತ ಹೇಳಿ, ಹಾಗೆ ಶ್ರೇಯಸ್ಸು ವಿಷ್ಣುವಿನ ಮಾಡಿದ ಶ್ರೇಯಸ್ಸಾಗತ್ತೆ, ಮಿಕ್ಕವರನ್ನು ಅಲ್ಲಿ ವಿಷ್ಣು ಇದ್ದಾನೆ ಅದೇ ವಿಷ್ಣು ಆದ್ರೂ ಕೂಡ ಅಲ್ಲಿ ಮಾಡಿದ ಶ್ರೇಯಸ್ಸಿಲ್ಲ ಅಂತೇಳಿ ಹೀಗೆ ವ್ಯಾಖ್ಯಾನ ಎಲ್ಲವನ್ನು ಮಾಡಿದ್ದಾರೆ. ಅಂದ್ರೆ ಏನಾದ್ರೆ ಏನು ಆ ಗೊಂದಲ, ಅಲ್ಲಿ ಬರುವ ವಾಕ್ಯಗಳ ಗೊಂದಲ ಏನು ಮಾಡಬೇಕಂತ ಯಾರಿಗೆ ಏನೂ ಗೊತ್ತಾಗಿಲ್ಲ. ದೇ ಕಾಟ್ ಥರೋಲಿ ಕನ್ಫ್ಯೂಸ್ ದೆಮ್ ಸೆಲ್ಸ್ ಅಂಡ್ ದೇ ಕನ್ಫ್ಯೂಸ್ ಅದರ್ಸ್ ಆಲ್ಸೋ. ಅವಾಗ ಆಚಾರ್ಯರು ಬಂದು ಆಚಾರ್ಯರು ಬಹಳ ಸುಂದರವಾಗಿ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಆಚಾರ್ಯರು ಹೇಳುವಂತಹದ್ದು ವಿಷ್ಣುವರೇವ ತ್ರಿಸಂಜ್ಞಾಹ ವಾಮನೇದ ವಾಮನ ಪುರಾಣದ ಕೋಟನ್ನು ಕೂಡ ಕೊಟ್ಟು ಬಿಟ್ಟು ಅಲ್ಲಪ್ಪ ಹೀಗಲ್ಲ, ಅದು ವಿಷ್ಣು ಬ್ರಹ್ಮ ರುದ್ರ ಅದೆಲ್ಲ ಒಂದೇ ಅಂತ ಹೇಳಿದರೆ ಏನು ಅಂತ ಹೇಳಿದ್ರೆ ಬ್ರಹ್ಮ ವಿಷ್ಣುಶರೂಪಾಣಿ ತ್ರೀನಿ ವಿಷ್ಣೋರ್ ಮಹಾತ್ಮನಃ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪೀ ಶಿವೇ ಸ್ಥಿತ ಪೃಥಗೇವ ಸಿತೋ ದೇವೋ ವಿಷ್ಣುರೂಪೀ ಜನಾರ್ದನಃ ಇತಿ ತ್ರಯೋಪಿ ಗುಣ ವಿಷ್ಣುಶ್ರಯಃ ತಥಾಪಿ ಸತ್ವತನೋ ಜೀವೇ ಶ್ರೇಯಾಂಸಿ ಸ್ಯುಃ. ಅಂದರೆ ಇಲ್ಲಿ ಹೇಳುವಂತಹ ಮಾತು, ವಿಷ್ಣುವಿಗೆ ಮೂರು ಹೆಸರುಗಳಿವೆ ಮುಖ್ಯವಾಗಿ ವಾಮನ ಪುರಾಣದ ಕೋಟನ್ನು ಕೋಟಿ ಹೇಳ್ತಾ ಇದ್ದಾರೆ. ಇದು ವಾಮನ ಪುರಾಣದಲ್ಲಿ ಹೇಗೆ ಹೇಳಿದ್ದಾರೆ, ಬ್ರಹ್ಮ ವಿಷ್ಣು ರುದ್ರ ಅಂತ ಹೇಳಿ ವಿಷ್ಣುವಿಗೆ ಮೂರು ರೂಪಗಳು. ಬ್ರಹ್ಮನಲ್ಲಿ ಬ್ರಹ್ಮರೂಪದಿಂದ ಅಂದ್ರೆ ನೋಡ್ರಿ, ಬ್ರಹ್ಮ ಶರೀರವಾಗಿರುವುದಲ್ಲ, ಪರಮಾತ್ಮನಿಗೆ ಬ್ರಹ್ಮದೇವರಿಗೆ ಶರೀರ ನಮ್ಮ ಒಳಗೂ ಪರಮಾತ್ಮ ಇದ್ದಾನೆ. ಅಂದ್ರೆ ನಮ್ಮ ಶರೀರ ಪರಮಾತ್ಮನ ಶರೀರವಾಗೋದಿಲ್ಲ, ಪರಮಾತ್ಮನಿಗೆ ತನ್ನಕ್ಕಿಂತ ಬೇರೆಯಾದ ಇನ್ನೊಂದು ಶರೀರವಿಲ್ಲ. ಅವನು ಪ್ರಾಕೃತ ಶರೀರ ರಹಿತನು, ಅವತಾರಗಳಲ್ಲಿ ಸಹಿತ ಪರಮಾತ್ಮನಿಗೆ ಪ್ರಾಕೃತ ಶರೀರವಿಲ್ಲ, ಯಾವಾಗಲೂ ಜ್ಞಾನಾನಂದಮಯವಾದ ಶರೀರ ಮಾತ್ರ ಉಳ್ಳವನಾಗಿದ್ದಾನೆ ಭಗವಂತ. ಆದ್ದರಿಂದ ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನ ಶರೀರವಲ್ಲ. ಆದರೆ ಚತುರ್ಮುಖ ಬ್ರಹ್ಮನ ಒಳಗೆ ಬ್ರಹ್ಮ ಅನ್ನುವ ಹೆಸರಿನಿಂದ ಇದ್ದು ಬ್ರಹ್ಮ ಮಾಡುವ ಸೃಷ್ಟಿ ಕಾರ್ಯದಲ್ಲಿ ಬ್ರಹ್ಮಗೆ ಆ ಮಾಡುವ ಸಾಮರ್ಥ್ಯವನ್ನು ಭಗವಂತ ಕೊಡ್ತಾ ಇದ್ದಾನೆ. ಅದೇ ವಿಧವಾಗಿ ಶಿವನ ಒಳಗೆ ಇಲ್ಲ ರುದ್ರನ ಒಳಗೆ ರುದ್ರ, ಶಿವನ ಒಳಗೆ ಶಿವ ಅಂತ ಹೆಸರು, ಶಿವ ಅಂದ್ರೆ ರುದ್ರ ಅಂದ್ರೆ ಒಂದೇ. ಸೊ ಈ ಹೇಗೆ ಬೇಕಾದ್ರೆ ಅಂದ್ರೆ ಶಿವನ ಒಳಗೆ ಶಿವ ಅನ್ನುವ ಹೆಸರಿನಲ್ಲಿ ಇಲ್ಲ ರುದ್ರನ ಒಳಗೆ ರುದ್ರ ಅನ್ನುವ ಹೆಸರಿನಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿ ಆ ಪೃಥಗೇವ ಸ್ಥಿತೋ ದೇವ, ಭಗವಂತ ಅಂದ್ರೆ ಚತುರ್ಮುಖ ಬ್ರಹ್ಮನ ಒಳಗೆ ಬ್ರಹ್ಮ ಅನ್ನುವ ಹೆಸರಿನಂತೆ ಇದ್ದರೂ ಆ ಚತುರ್ಮುಖ ಬ್ರಹ್ಮ ಬೇರೆ, ಆ ಬ್ರಹ್ಮ ಒಳಗಿರುವ ಬ್ರಹ್ಮನಾಮಕ ಪರಮಾತ್ಮ ಬೇರೆ. ಆದರೆ ಬ್ರಹ್ಮನಾಮಕ ಪರಮಾತ್ಮ ಅಂದ್ರೆ ಬ್ರಹ್ಮ ಒಳಗಿರುವ ಬ್ರಹ್ಮನಾಮಕ ಪರಮಾತ್ಮ, ಶಿವನ ಒಳಗಿರುವ ಶಿವನಾಮಕ ಪರಮಾತ್ಮ, ವಿಷ್ಣುವು ತಾನೇ ಸ್ವಯಂ ವಿಷ್ಣುವಾಗಿದ್ದಾನೆ ಅವನು, ಈ ಮೂರು ಜನಕ್ಕೂ ವ್ಯತ್ಯಾಸವಿಲ್ಲ. ವ್ಯತ್ಯಾಸವಿಲ್ಲ ಅಂತ ಹೇಳೋದು ಬ್ರಹ್ಮಗೆ ನಾರಾಯಣನಿಗೆ ವ್ಯತ್ಯಾಸವಿಲ್ಲ ಅಂತಲ್ಲ, ರುದ್ರನಿಗೆ ನಾರಾಯಣನಿಗೆ ವ್ಯತ್ಯಾಸವಿಲ್ಲ ಅಂತಲ್ಲ, ಬ್ರಹ್ಮ ಒಳಗಿರುವ ಬ್ರಹ್ಮನಾಮಕನಾದ ನಾರಾಯಣನಿಗೂ ವಿಷ್ಣುವೇ ನಾರಾಯಣನಾಗಿದ್ದಾನೆ, ಆ ನಾರಾಯಣನಿಗೂ ವ್ಯತ್ಯಾಸವಿಲ್ಲ. ಹಾಗೆ ಶಿವನ ಒಳಗಿರುವ ಶಿವ ಅನ್ನುವ ಹೆಸರಿನಿಂದಿರುವ ನಾರಾಯಣನಿಗೂ ಹರಿನಾರಾಯಣನಿಗೂ ಹರಿನಾಮಕ ನಾರಾಯಣ ಹರಿಯೇ ನಾರಾಯಣ ಹರಿ ಅಭಿನ್ನನಾದ ನಾರಾಯಣನಿಗೂ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಅದು ಹೇಳ್ತಾ ಇದೆ ವಾರ ಅಷ್ಟೇ ಹೊರತು ರುದ್ರನೇ ನಾರಾಯಣ ಅಲ್ಲ, ಬ್ರಹ್ಮನೇ ನಾರಾಯಣ ಅಲ್ಲ. ಆದರೆ ಪೃಥಗೇವ ಸ್ಥಿತೋ ದೇವ ವಿಷ್ಣು ರೂಪಿ ಜನಾರ್ದನ, ಅವನು ಬೇರೆಯಾಗಿ ಇದ್ದಾನೆ ಹೇಳಿ ಮೂರು ಗುಣಗಳಿಗೂ ವಿಷ್ಣು ರೂಪದಿಂದ ಜನಾರ್ದನ ಇದ್ದಾನೆ. ಹೀಗೆ ಮೂರು ಗುಣಗಳಿಗೂ ವಿಷ್ಣುನೇ ಪ್ರೇರಕ, ಸತ್ವಗುಣಕ್ಕೂ ವಿಷ್ಣುವೇ, ಸತ್ವಗುಣವು ಪರಮಾತ್ಮನ ಅಧೀನವಾಗಿದೆ, ರಜೋಗುಣವು ಪರಮಾತ್ಮನ ಅಧೀನ. ಸೊ ಅವನಿಗೆ ಎಲ್ಲವೂ ಇದೆ. ಆದ್ದರಿಂದ ಸತ್ವಗುಣ ಅಧಿಕವಾಗಿರುವ ಶರೀರದಿಂದ ಕೂಡಿರುವಂತಹ ಜೀವನದಲ್ಲಿಯೇ ಜ್ಞಾನ ಭಕ್ತಿಯಾದಿ ಶ್ರೇಯಸ್ ಸಾಧನಗಳು ಕಂಡು ಬರುತ್ತೆ. ಅಂದ್ರೆ ಜೀವನಿಗೆ ಸತ್ವವನ್ನು ಹೇಳ್ತಾ ಇರೋ ಜೀವನಿಗೆ ಸತ್ವಾಭಿಮಾನ ಅಂದ್ರೆ ಸತ್ವದಲ್ಲಿ ಸಾತ್ವಿಕತ್ವ ಜಾಸ್ತಿ ಇರಬೇಕು. ಯಾರಲ್ಲಿ ಸಾತ್ವಿಕ ಗುಣ ಜಾಸ್ತಿಯಾಗಿದೋ ಅವರಿಗೆ ಮೋಕ್ಷ ಬರುತ್ತೆ ಅಂತ ಅರ್ಥ. ಇವತ್ತು ಸತ್ವಾಭಿಮಾನಿ ಆಗಿದ್ದಾನೆ ವಿಷ್ಣು, ಆ ವಿಷ್ಣುಗೆ ಮಾಡಿದ್ದೇನೆ ಆಗುತ್ತೆ, ಹಾಗಿಲ್ಲ. ರುದ್ರನಲ್ಲಿರುವ ರುದ್ರ ನಾಮಕ ವಿಷ್ಣುವನ್ನು ಕೂಡ ನಾವು ಚಿಂತನೆ ಮಾಡಲೇಬೇಕು. ಅಷ್ಟೇ ಅಲ್ಲದೆ ಅಧಿಷ್ಠಾನವಾಗಿ ರುದ್ರನ ನಾವು ವಾಸನೆ ಮಾಡ್ತೀವಿ. ಪರಿವಾರತೆಯ ರುದ್ರದೇವರು, ಪರಿವಾರತೆಯ ಬ್ರಹ್ಮದೇವರು. ಆದರೆ ಬ್ರಹ್ಮದೇವರ ಒಳಗಿರುವ ಬ್ರಹ್ಮನಾಮಕ ಪರಮಾತ್ಮ, ಶಿವನ ಒಳಗಿರುವ ಶಿವನಾಮಕ ಪರಮಾತ್ಮ, ಅವರು ಮಾತ್ರ ಆ ಪರಮಾತ್ಮನ ರೂಪ ಮಾತ್ರ ಸರ್ವೋತ್ತಮವೇ. ನಾವು ಈ ಚಿಂತನೆಯನ್ನು ಮಾಡಬೇಕು ಅಂದ್ರೆ ಅದು ಬಹಳ ಮುಖ್ಯವಾದಂತಹ ಅಂಶವಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಪಾರ್ಥಿವಾದ್ ದಾರುಣೋ ಧೂಮಸ್ತು ತಸ್ಮಾತ್ ಅಗ್ನಿಸ್ತ್ರೀಮಯ ತಮಸಸ್ತು ರಜಸ್ತಸ್ಮಾತ್ ಸತ್ವಂ ಯತ್ ಬ್ರಹ್ಮದರ್ಶನಂ ಅಂತೇಳಿ ಇದು 25ನೇ ಈಗ ನಾವು ನೋಡಿದ್ದು 24ನೇ ಶ್ಲೋಕ 2ನೇ ಅಧ್ಯಾಯದಲ್ಲಿ ಇರುವಂತಹದ್ದು ಪ್ರಥಮ ಸ್ಕಂದದ್ದು. ಅದೇ ವಿಧವಾಗಿ ಪ್ರಥಮ ಸ್ಕಂದದ 2ನೇ ಅಧ್ಯಾಯದಲ್ಲಿ 25ನೇ ನೆಕ್ಸ್ಟ್ ಶ್ಲೋಕ ಇಲ್ಲಿ ಹೇಳ್ತಾರೆ. ಸತ್ವಗುಣ ಶ್ರೇಷ್ಠವಾದ್ದರಿಂದ ಸಾತ್ವಿಕ ಶರೀರಧಾರಿಯಾದಂತಹ ಜೀವನದಲ್ಲಿಯೇ ಜ್ಞಾನ ಭಕ್ತಿಯಾದಿ ಗುಣಗಳು ವೃದ್ಧಿ ಹೊಂದುತ್ತೆ ಅಂತ ಹೇಳಿದ ಮೇಲೆ ಮುಂದಿನ ಶ್ಲೋಕದಲ್ಲಿ ಸತ್ವಗುಣ ಏಕೆ ಶ್ರೇಷ್ಠ ಅನ್ನುವುದು 25ನೇ ಶ್ಲೋಕದಲ್ಲಿ ಇವರು ಹೇಳ್ತಾ ಇದ್ದಾರೆ. ಪಾರ್ಥಿವ ತಾರುಣೋದು ಮಹಾ ತಸ್ಮಾದ ಶ್ರೀಮಯ ತಮಸಸ್ತು ರಜಸ್ ತಸ್ಮಾತ್ ಸತ್ವಂ ಯತ್ ಬ್ರಹ್ಮದರ್ಶನಂ ಅಂತೇಳಿ. ಪಾರ್ಥಿವ ಪೃಥ್ವಿ ಸಂಬಂಧವಾದ ಪಾರ್ಥಿವವಾದಂತಹ ಕಟ್ಟಿಗೆಕ್ಕಿಂತ ಅಂತರಿಕ್ಷದಲ್ಲಿ ಮೋಡವಾಗಿರುವಂತಹ ಹೊಗೆ ಶ್ರೇಷ್ಠ. ಹೊಗೆಗಿಂತಲೂ ಸ್ವರ್ಗಲೋಕದ ದೇವತೆಗಳನ್ನು ತೋರಬಲ್ಲ ಅಗ್ನಿ ಶ್ರೇಷ್ಠ. ಸೊ ಏನಾಯಿತು, ಕಟ್ಟಿಗೆಕ್ಕಿಂತ ಹೊಗೆ, ಹೊಗೆಗಿಂತ ಅಗ್ನಿ ಶ್ರೇಷ್ಠ. ಹಾಗೆ ಸೇಮ್ ವೇ ತಮಸ್ಸಿಗಿಂತಲೂ ಸ್ವರ್ಗಾದಿ ಊರ್ಧ ಲೋಕಕ್ಕೆ ತಗೊಂಡೋಗುವಂತಹ ರಜಸ್ಸು ಶ್ರೇಷ್ಠ. ರಜಸ್ಸಿಗಿಂತಲೂ ಪರಮಾತ್ಮ ದರ್ಶನ ಮಾಡಿಸುವಂತಹ ಸತ್ವಗುಣ ಶ್ರೇಷ್ಠ. ಇಲ್ಲಿ ಕಟ್ಟಿಗೆಕ್ಕಿಂತ ಹೊಗೆ ಶ್ರೇಷ್ಠ ಹೇಗೆ ಅನ್ನುವುದಕ್ಕೆ ಕಾರಣ ಕೊಟ್ಟಿಲ್ಲ. ಹೊಗೆ ಬಂದರೆ ಮಾತ್ರ ಅಗ್ನಿ ಇನ್ನೂ ಜ್ವಲನ ಆಗತ್ತೆ, ಆದ್ದರಿಂದ ಯಾಜ್ಞಿಕರು ತಯಾರಾಗ್ತಾರೆ ಅಂತ ಶ್ರೀಧರಾದ ವ್ಯಾಖ್ಯಾನಗಳು ಅವು ಹೇಳಕ್ಕೆ ಹೊರಟಿದೆ. ವೀರರಾಗ ವ್ಯಾಖ್ಯಾನಗಳು ಕಟ್ಟಿಗೆಯಿಂದ ಹುಟ್ಟುವ ಹೊಗೆಕ್ಕಿಂತ ಅಗ್ನಿ ಶ್ರೇಷ್ಠ, ಏಕೆಂದ್ರೆ ಅಗ್ನಿ ಪ್ರಕಾಶಕ ಮತ್ತು ಯಾಗದ ಮೂಲಕ ಸ್ವರ್ಗಕ್ಕೆ ಕಾರಣವಾಗುತ್ತೆ. ಹೊಗೆ ಪ್ರಕಾಶಕವಲ್ಲ, ಯಾಗ ಸಾಧನವಲ್ಲ, ಹಾಗೆ ಸತ್ವವು ಬ್ರಹ್ಮಜ್ಞಾನ ಸಾಧನ ತಮೋರದ ಗುಣಗಿಂತ ಶ್ರೇಷ್ಠ ಅಂತ ಹೀಗೆ ಬೇರೆ 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 ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಆದರೆ ಅದರಲ್ಲಿ ಹೇಳ್ತಾರೆ, ಆದರೆ ಅವರು ಹೇಳಿದಂತೆ ಅಲ್ಲ. ಸೊ ಅಂದ್ರೆ ತಮಸ್ಸಿಗಿಂತ ಶ್ರೇಷ್ಠ ಎಂಬ ಅಂಶ ಹೇಳಿದಂತಾಗೋದಿಲ್ಲ. ಆದ್ದರಿಂದ ಹೀಗೆ ಹೇಳಬೇಕು, ಮೇಘ ರೂಪತ್ವಾದ ಧೂಮ ಉತ್ತಮ, ಮೋಡವಾಗಿ ಪರಿಣಮಿಸುವುದರಿಂದ ಹೊಗೆ ಉತ್ತಮ. ಧೂಮ ಜ್ಯೋತಿಷೆಲ್ಲ ಮರುತಾಂ ಸನ್ನಿಪಾತ ಅಕ್ವ ಮೇಘ ಅಂತಂತೆ ಹೊಗೆ, ತೇಜಸ್ಸು, ನೀರು, ಗಾಳಿ ಇವು ನಾಲ್ಕು ಸೇರಿ ಮೋಡ ಹಾಕಿ ಒಂದು ಕ್ಲೌಡ್ ಫಾರ್ಮ್ ಆಗಬೇಕಂದ್ರೆ ಸ್ಮೋಕ್ ಇರಬೇಕು, ತೇಜಸ್ಸು ಇರಬೇಕು, ನೀರಿರಬೇಕು, ಗಾಳಿ ಇರಬೇಕು. ಇವು ನಾಲ್ಕು ಅಂಶಗಳು ಸೇರಿದರೆ ಮೇಘ ತಯಾರಾಗುತ್ತೆ, ಮೋಡ ಆಗುತ್ತೆ. ಇದು ಅಂತರಿಕ್ಷಕ್ಕೆ ಸಂಬಂಧಪಟ್ಟಂತಹ ವಿಷಯ. ಭೂಲೋಕದಲ್ಲಿ ಕಟ್ಟಿಗೆ, ಅಂತರಿಕ್ಷದಲ್ಲಿ ಹೊಗೆ, ಸ್ವರ್ಗಲೋಕದ ದೇವತೆಗಳನ್ನು ತೋರೋದು ಯಾಗದ ಅಗ್ನಿ. ಹಿಂದಿನ ಯುಗಗಳಲ್ಲಿ ದೇವತೆಗಳು ಪ್ರತ್ಯಕ್ಷವಾಗಿ ಯಾಗಶಾಲೆಗೆ ಬರ್ತಾ ಇದ್ರು. ಸೊ ಕಲಿಯುಗದಲ್ಲಿ ಅವರು ಬರೋದಿಲ್ಲವಲ್ಲ ಅಂತ ಹೇಳಿ ಪ್ರತ್ಯಕ್ಷವಾಗಿ ಬರೋದಿಲ್ಲ ಕಲಿಯುಗದಲ್ಲಿ, ಆದ್ರೆ ಅಪ್ರತ್ಯಕ್ಷವಾಗಿ ಬಂದು ಕೂತಿರ್ತಾರೆ. ಹೀಗೆ ಕಟ್ಟಿಗೆ ಹೊಗೆ ಬೆಂಕಿಗಳು ಕ್ರಮವಾಗಿ ಶ್ರೇಷ್ಠ, ಕಟ್ಟಿಗೆಕ್ಕಿಂತ ಹೊಗೆ, ಹೊಗೆಕ್ಕಿಂತ ಬೆಂಕಿ ಶ್ರೇಷ್ಠ ಆದಂತೆ ತಮಸ್ಸು ಅಧೋಲೋಕಕ್ಕೆ, ರಜಸ್ಸು ಸ್ವರ್ಗಾದಿಗಳಿಗೆ, ಸತ್ವ ಇನ್ನೂ ಮೇಲಿನಂತಹ ವೈಕುಂಠ ಲೋಕಕ್ಕೆ ಕಾರಣ. ಆದ್ದರಿಂದ ಅವುಗಳಲ್ಲಿ ತಾರತಮ್ಯ ಇದೆ, ರಜಸ್ತಮಗಳು. ಆದ್ದರಿಂದ ಸತ್ವಗುಣ ಶ್ರೇಷ್ಠ. ಸತ್ವಗುಣ ಯಾಕೆ ಶ್ರೇಷ್ಠ ಅನ್ನುವುದನ್ನು ಈ ವಾಕ್ಯ, ಈ ಭಾಗವತದ ಶ್ಲೋಕ ನಮಗೆ ತಿಳಿಸಿಕೊಡ್ತಾ ಇದೆ ಹೇಳಿ ಹೇಳಿ ಇಲ್ಲಿಗೆ ನಾವು ಇವತ್ತಿನ ಪಾಠವನ್ನು ನಿಲ್ಲಿಸೋಣ. ನಾಳೆ ಮತ್ತು ಮೀಟ್ ಮಾಡೋಣ. ಅಲ್ಲಿವರೆಗೂ ಗಾಯನವಾದ ಮನಸೇಂದ್ರಿಯರ ಕರೋಮಿ ಸಕಲಂ ಪರಮೇ ಶ್ರೀಮನ್ನಾರಾಯಣ.